ఆయన కూర్చుంటే దేవుని అందులో నమ్మ రక్షకుని ఓడైన గ్రంథ యేసు కృష్ణ అందులో స్వచ్ఛత ఇవతిన వాల్యూమ్ శ్రీ నమ్మ శిరుమణన ఇవతిన వాల్యూమ్ శ్రీ నమ్మ శిరుమణకింత ముంచె కెలవొంద్ ఇన్స్ట్రక్షన్స్ ನಾವು ಹೊರಗಡೆ ಇರೋದ್ರಿಂದ ಇವತ್ತು ವಿಡಿಯೋ ಇರೋದ್ರಿಂದ ಸೊ ಮೊಬೈಲ್ ಇಂದ ಟೆಲಿಕಾಸ್ಟ್ ಮಾಡ್ತಾರಿಂದ ಕೆಲವೊಂದ್ಸತಿ ಆಡಿಯೋ ಕಟ್ ಆಗ್ಬಾರ್ದು, ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇರ್ಬೋದು. ದಯವಿಟ್ಟು ಏನೇ ಇದ್ರೆ ತಿರ್ಗಾ ರೀಜಾಯ್ನ್ ಆಗೋಣ. ಸೊ ಸಹಕರಿಸ್ಬೇಕಾಗಿ ಹೇಳ್ಕೊತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿದೆ, ನಾವು ಬಹು ಒಂದು ತಿಂಗಳಿಂದ ನಮ್ಮ ಸಹೋದರರು ಬರೆದಂತ ಒಂದು 5ನೇ ವಾಲ್ಯೂಮ್ನ ಏನ್ ಮಾಡ್ತಾ ಇದ್ರಿ ಓದ್ತಾ ಬರ್ತಾ ಇದ್ರಿ. ಬೇಡ, ನಮ್ಮ ಸಹೋದರ ಬರುವಂತ 5ನೇ ವಾಲ್ಯೂಮ್ನ ಮುಖ್ಯವಾಗಿ 9th ಚಾಪ್ಟರ್ ದ ಬ್ಯಾಪ್ಟಿಸಮ್ ವಿಟ್ನೆಸ್ ಅಂಡ್ ಸೀಲ್ ಆಫ್ ದ ಸ್ಪಿರಿಟ್ ಆಫ್ ಅಟೋನ್ಮೆಂಟ್ ಅಂತ ಅಂದ್ಬಿಟ್ಟು ಪವಿತ್ರಾತ್ಮನ ಒಂದು ದೀಕ್ಷಾಸ್ಥಾನ, ಪವಿತ್ರಾತ್ಮನ ಒಂದು ಸಾಕ್ಷಿ, ಪವಿತ್ರಾತ್ಮನ ಮುದ್ರೆ ಒಂದು ಏನಪ್ಪಾ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ನೋಡಿದ್ರೆ ಅದರ ಕಳೆದ ಸತಿ ನೋಡ್ಬೇಕಾದ್ರೆ ನಾವೇನಪ್ಪ ನೋಡಿದ್ರೆ ಪವಿತ್ರಾತ್ಮನ ಒಂದು ಸಾಕ್ಷಿ ಅಂತ ಅಂದ್ಬಿಟ್ಟು ಈ ಒಂದು ಬ್ಯಾಬಿಲೋನ್ ನಲ್ಲಿ ಯಾವ ಯಾವ ರೀತಿ ಅಭಿಪ್ರಾಯ ಇದೆ, ಅದ ಅಭಿಪ್ರಾಯ ಸರಿನಾ ಅಂತ ನೋಡಿದ್ರೆ ಅದರ ಆಮೇಲೆ ಪವಿತ್ರಾತ್ಮನ ಸಾಕ್ಷಿ ಅಂದ್ರೆ ಹೇಗಿರ್ಬೇಕಪ್ಪ ಅಂತಂದ್ರೆ, ಮೊದಲು ನಾನು ಕ್ರಿಸ್ತನವನಾಗಿದ್ದೇನಾ, ನಾನು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಕ್ಸೆಪ್ಟ್ ಮಾಡಿದ್ದೇನಾ ಅಂತ ಆ ಪ್ರಶ್ನೆಗೆ ನಮ್ಮ ಉತ್ತರ ಹೌದೋ ಇಲ್ಲೋ ಅಂತ ತಿಳ್ಕೊಬೇಕು. ಎರಡನೇದು, ಹಂಗ ಮಾಡಿದ್ಮೇಲೆ ನಾನು ನಾನು ಇರೋ ಸಂಪೂರ್ಣವಾದದ್ದೆಲ್ಲವನ್ನು ಅಂದ್ರೇನು ನಾನು ನಾನೇ ಕ್ರಿಸ್ತನ್ಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಿದ್ದೀನ ಅಂತ ಅಂದ್ಬಿಟ್ಟು ಈ ಒಂದು ಎರಡನೇ ಪ್ರಶ್ನೆಗೆ ನಮ್ಗೇನಾಗ್ಬೇಕು ಉತ್ತರ ನಮ್ಮಲ್ಲಿ ಇರಬೇಕು. ಅದರ ಹಿಂಗಿತ್ತು ಅಂತಂದ್ರೆ ನಾವು ಕರ್ತನ ದೇಹಕ್ಕೆ ಸೇರಿದವರಾಗಿದ್ಮೇಲೆ, ಎಂದ್ರೆ ಕರ್ತನ ಒಂದು ದ್ರಾಕ್ಷಿ ಬಳ್ಳಿಗೆ ಸೇರಿದವರಾಗಿದ್ಮೇಲೆ ಖಂಡಿತವಾಗೂ ನಮಗೆ ಅವ್ರೇನಪ್ಪ ಮಾಡ್ತಾರೆ ಅಂದ್ರೆ ಎಲ್ಲಾ ರೀತಿ ಒಂದು ಶುದ್ಧೀಕರಣನ ಮಾಡ್ತಾರೆ ಅಂತ ನಾವೇನ್ ಮಾಡಿದ್ವಿ ನೋಡಿದ್ವಿ. ಆ ಶುದ್ಧೀಕರಣ ನಮ್ಮ ಜೀವನದಲ್ಲಿ ಇರ್ತಾ ಇದೆ ಅಂತಂದ್ರೆ ಅದೊಂದು ಕ್ಲಿಯರ್ ಒಂದು ಸಾಕ್ಷಿ ಏನಪ್ಪಾ ಅಂದ್ರೆ ನಾವು ದೇವ್ರ ಮಕ್ಕಳಾಗಿದ್ದೀವಿ ಅಂತ ಅದರ. ಸೊ ಈ ಶುದ್ಧೀಕರಣ ಮಾಡ್ಬೇಕಂದ್ರೆ ಏನ್ರಿ ಅದು ಖಂಡಿತವಾಗೂ ಯಾರಿಗೂ ಏನಾಗಲ್ಲ, ಸಂತೋಷ ಆಗಂತ ವಿಚಾರ ಅಲ್ಲ. ಅದರ ನಮ್ಮಲ್ಲಿ ಇರಂತ ಕಲ್ಮಶಗಳನ್ನ ತೆಗಿಬೇಕಾದ್ರೆ ಏನ್ರಿ ಮಾಡ್ತಾರೆ ದೇವರು ಈ ಗಿಡದಲ್ಲಿ ಬ್ಯಾಡದಂತ ರೆಂಬೆಗಳನ್ನ ಕಿತ್ತಾಕ್ತಾರೆ ಅಂತಂದ್ರೆ ನಮ್ಮಲ್ಲಿ ಬ್ಯಾಡದಿರಂತ ಒಂದು ಗುಣಗಳನ್ನ ದೇವರೇ ಮಾಡ್ತಾರೆ ತೆಗಿತಾ ಇರ್ಬೇಕಾದ್ರೆ ನಮ್ಗೆ ಅದು ಖಂಡಿತವಾಗೂ ಇಷ್ಟ ಆಗಲ್ಲ. ಅದರ ಯಾಕಂದ್ರೆ ಅದು ನಮ್ಮ ನ್ಯಾಚುರಲ್ ಅಪಿಟೈಟ್ಗೆ ವಿರುದ್ಧವಾಗಿರೋಂಥದ್ದು. ಆದ್ರೆ ಇದು ಕರ್ತನ್ಗೆ ಇಷ್ಟ ಆಗಿದ್ದರಿಂದ ಅವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟವಾಗ ಆ ಒಂದು ಕೊಂಬೆಗಳಲ್ಲಿ ಏನ್ರಿ ಒಂದು ತಕ್ಕ ಒಂದು ಫಲಗಳು ಬಂದಾವಾಗ ಅದು ಕರ್ತನ್ಗೆ ಮೈಮೆತ್ತರದಾಗಿರ್ತದೆ. ಅದು ಎಂಥದ್ದು ಅಂತಂದ್ರೆ ಏನ್ರಿ ಅದು ಒಳ್ಳೆ ಒಂದು ಸಾಕ್ಷಿ. ಈ ತರ ನಮ್ಮ ಜೀವಿತದಲ್ಲಿ ಕ್ರಿಯೆಗಳು ನಡೀತಾ ಇದ್ರೆ ಅದೊಂದು ಸಾಕ್ಷಿಯಾಗಿದೆ ನಾವು ದೇವರ ಮಕ್ಕಳಾಗಿದ್ದೀವಿ ಅಂತಂದ್ರೆ. ಇನ್ನೊಂದು ಕೊಂಬೆಗಳು ಕರೀತಾರೆ. ಯಾವ ಕೊಂಬೆಗಳು ಅಂತಂದ್ರೆ ಸತ್ಯದಲ್ಲೇ ಇರಬಾರ್ದು ಆ ಕೊಂಬೆಗಳು, ಅಂದ್ರೆ ಆ ಕೊಂಬೆಗಳು ಶಾಶ್ವತವಾಗಿ ಫಲಗಳೇ ಕೊಡೋದಿಲ್ಲ ಅಂತಂದ್ಬಿಟ್ಟು ದೇವ್ರಿಗೆ ಗೊತ್ತಾಗಿದ್ಮೇಲೆ ಅಂತ ಕೊಂಬೆಗಳನ್ನ ಶಾಶ್ವತವಾಗಿ ನಿಮ್ಗೆ ತೆಗೆದು ಬಿಸಾಕ್ತಾರೆ. ಶಾಶ್ವತವಾಗಿ ತೆಗೆದು ಬಿಸಾಕಂತ ಕೊಂಬೆಗಳು ಅದಕ್ಕೆ ಕೆಲ್ಸಕ್ಕೆ ಬಾರದಂತದ್ದು ಅಥವಾ ಬಿಕ್ಕಿ ಹಾಕತ್ತದ್ದು ಅದರ. ಸೊ ಎರಡರಲ್ಲೂ ಆ ಒಂದು ಪ್ರೂನಿಂಗ್ ಅಂದ್ರೆ ಕಟ್ ಮಾಡುವಂತ ಒಂದು ಪ್ರೆಷರ್ಲ್ಲ ಆಗ್ತದೆ ಅಂದ್ರೆ ಅದ್ರ ಒಂದು ಫಲ ಕೊಡುವಂಥದ್ದು, ಇನ್ನೊಂದು ನಿಷ್ಫಲವಾಗಿರುವಂಥದ್ದು ಅದರ. ಸೊ ಅದ್ಗೆ ಈ ಪ್ರಶ್ನೆಗಳನ್ನ ನಾವು ನಮ್ಮ ಮನಸ್ಸಿಗೆ ಹಾಕೊಬೇಕು. ನಾನು ಫಲ ಕೊಡುವಂತ ಕೊಂಬೆಗಳಾಗಿರ್ತೀನ, ನಿಷ್ಫಲವಾಗಿರುವಂತ ಕೊಂಬೆಗಳಾಗಿರ್ತೀನಿ ಅಂತ. ಓಕೆನಾ? ಸೊ ನಾವು ಇಲ್ಲಿವರೆಗೂ ಓದಿದ್ರೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 231, ಇಂಗ್ಲಿಷ್ ಕನ್ನಡದಲ್ಲಿ ಪೇಜ್ ನಂಬರ್ 142, ಕರೆಕ್ಟಾ? ಕನ್ನಡದಲ್ಲಿ ಪೇಜ್ 142 ಕರೆಕ್ಟಾ?
ಎಸ್, ಹೌದು.
ಹ್ಮ್, ಸರಿ. ಓಕೆ ಮ್ಯಾಗಿಸ್ಟರ್, ಫಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ?
ಎಲ್ಲಿಂದ ಬದ?
ಅದ್ರ ಕನ್ನಡ ವಾಲ್ಯೂಮ್ ಇಲ್ಲ, ಯಾರು ಬ್ರಸ್ ಕನ್ನಡದಲ್ಲಿ ನೋಡ್ಬಿಟ್ಟು ಹೇಳ್ತೀರಾ? ಇಂಗ್ಲಿಷ್ ಹೆಂಗ್ ಬರ್ತಕೊಡಿ.
142 ನಲ್ಲಿ ಎಲ್ಲಿ
ಪರ್ಫೆಕ್ಟ್,
ಬರ್ತದೆ
ನಾವೆಲ್ಲರೂ
ಓದಿದ್ದು?
ಪರಿಪೂರ್ಣವಾಗಿದ್ದರೆ ಅಂತ ಪದ ಬರ್ತಾವೆ.
ನಾವೆಲ್ಲ ಪರಿಪೂರ್ಣವಾಗಿದ್ರೆ.
ಓಕೆ,
ಹಾ,
ಪ್ರಸನ್ನ
ಎಸ್,
ಬದಲು ಮಾರ್ಕ್
ಹೌದು.
ಮಾಡ್ಕೊಂಡಿದ್ದೀರಾ ಕನ್ನಡ ವಾಲ್ಯೂಮ್ ಯಾರಾದ್ರೂ? ಹಾ, ಓದಿ.
ನಾವೆಲ್ಲರೂ ಸಮರ್ಪಕರಾದಲ್ಲಿ ಅದೇನಾ?
ಅದೇ ಸಿಸ್ಟರ್, ಓದಿ.
ಅಲ್ಲಿಂದನೆ.
ಆಯ್ತು. ನಾವೆಲ್ಲರೂ ಸಮರ್ಪಕರಾದಲ್ಲಿ, ನಿರಪೇಕ್ಷಕವಾಗಿ, ಸರ್ವಸಂಪೂರ್ಣವಾದಲ್ಲಿ ಮತ್ತು ಶೋಧನೆಗಳ ಮೂಲಕ ಹಾಗೆಂದು ಸಾಬೀತಾದಲ್ಲಿ ಪರಿಸ್ಥಿತಿಯು ಬೇರೆಯೇ ಆಗುತ್ತದೆ. ದೇವರು ಆಗ ನಮ್ಮ ಸಮರ್ಪಕತೆಯ ಮತ್ತು ಆತನೊಂದಿಗೆ ನಮ್ಮ ಸಾಮರಸ್ಯದ ಸಲುವಾಗಿ ನಮ್ಮನ್ನು ಪ್ರೀತಿಸುತ್ತಾನೆ. ಆಗ ಶಿಕ್ಷೆಯಾಗಲಿ, ಕಹಿ ಅನುಭವಗಳಾಗಲಿ ಆತನ ಅವ ಕೃಪೆಯ ಕುರುಹಾಗಿರುತ್ತದೆ. ಆದರೆ ಈಗ ಇರುವಂತೆ ಎಲ್ಲರೂ ಅಸಮರ್ಥರೆಂದು ನಾವೆಲ್ಲರೂ ದೇವರ ಮಟ್ಟಕ್ಕೆ ಬಹಳ ಕಡಿಮೆಯವರಾಗಿದ್ದೇವೆಂದು ನಮಗೆಲ್ಲ ತಿಳಿದಿದೆ. ಕ್ರಿಸ್ತನ ಅರ್ಹತೆಯ ಮೂಲಕ ಮತ್ತು ಪರೀಕ್ಷಾ ಅವಧಿಯ ಅರ್ಥದಲ್ಲಿ ನಮ್ಮ ಪರೀಕ್ಷೆ, ಅಭಿವೃದ್ಧಿ ಮತ್ತು ಅಂತಿಮ ಸಮರ್ಪಕತೆ. ಓ, ಕರೆಂಟ್ ಹೋಯ್ತು, ಬರು ನಮ್ಮದೇ ಕರೆಂಟ್ ಹೋಯ್ತು.
ಓ, ಕರೆಂಟ್ ಹೋಯ್ತಾ?
ಓಕೆ, ಓದ್ತೀನಿ. ಟಾರ್ಚ್ ಹಾಕಿದ್ದೀನಿ. ಆದರೆ ಈಗ ಇರುವಂತೆ ಎಲ್ಲರೂ ಅಸಮರ್ಥರಾದರೆಂದು ನಾವೆಲ್ಲರೂ ದೇವರ ಮಟ್ಟಕ್ಕೆ ಬಹಳ ಕಡಿಮೆಯಾಗಿದ್ದೇವೆ ಎಂದು ನಮಗೆಲ್ಲ ತಿಳಿದಿದೆ. ಕ್ರಿಸ್ತನ ಅರ್ಹತೆಯ ಮೂಲಕ ಮತ್ತು ಪರೀಕ್ಷಾ ಅವಧಿಯ ಅರ್ಥದಲ್ಲಿ ನಮ್ಮ ಪರೀಕ್ಷೆ, ಅಭಿವೃದ್ಧಿ ಮತ್ತು ಅಂತಿಮ ಸಮರ್ಪಕತೆ, ಇವುಗಳ ದೃಷ್ಟಿಯಲ್ಲಿ ನಮ್ಮ ನೂತನ ಹೃದಯಗಳು, ನಮ್ಮ ನೂತನ ಚಿತ್ತಗಳು, ರೂಪಾಂತರಗೊಂಡ ನಮ್ಮ ಮನಸ್ಸುಗಳು ಅಥವಾ ಆತ್ಮಗಳು ಮಾತ್ರವೇ ದೇವರಿಗೆ ಅಂಗೀಕಾರಾರ್ಹವಾಗಿದೆ. ದೇವರ ಸಮರ್ಪಕತೆಯನ್ನು ಮತ್ತು ನಮ್ಮ ಸ್ವಂತ ಬಲಹೀನತೆಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಅನುಪಾತದಲ್ಲಿ ಮಾತ್ರವೇ ನಾವು ಹಲವೊಂದು ಮತ್ತು ಕಲಿಯಬೇಕಾದ ಮುಖ್ಯವಾದ ಪಾಠಗಳನ್ನು ಮೆಚ್ಚಿಕೊಳ್ಳಬಹುದು ಮತ್ತು ಪ್ರಯತ್ನಿಸುವ ಅನುಭವಗಳನ್ನು ನಾವು ದೇವರ ಸ್ವರೂಪವನ್ನು ಬೆಳೆಸಿಕೊಳ್ಳುವ. ಆಯ್ತು ಬ್ರದರ್.
ಓಕೆ, ಥ್ಯಾಂಕ್ ಯು ಸಿಸ್ಟರ್. ಮಾಡ್ಬೇಕಾದ್ರೆ ನಾವೆಲ್ಲರೂ ಯಾರು ಪರಿಪೂರ್ಣ ಅಲ್ಲ ಅಂತೀವಿ, ನಾವ್ಯಾರು ಪರ್ಫೆಕ್ಟ್ ಅಲ್ಲ. ಆದಾಮ್ ಇದ್ನೆಲ್ಲ ಪರ್ಫೆಕ್ಟ್ ಆಗಿ ಆತರ ಪರ್ಫೆಕ್ಟ್ ನಾವು ಯಾರು ಅಲ್ವೇ ಅಲ್ಲ. ಒಂದು ಪಕ್ಷ ನಾವೇನೋ ಪರ್ಫೆಕ್ಟ್ ಆಗಿದೆ ಅಂತಂದ್ರೆ ದೇವ್ರು ನಮ್ಗೆ ಟೆಸ್ಟ್ ಕೊಡೋಂತ ಅವಶ್ಯಕತೆನೆ ಇರ್ತಾ ಇರಲ್ಲ. ಹಂಗೇನೋ ಪರ್ಫೆಕ್ಟ್ ಆಗಿದೆ, ದೇವ್ರು ನಮ್ಗೆ ಟೆಸ್ಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ದೇವ್ರು ನಮ್ಮನ್ನ ಶಿಕ್ಷಿಸ್ತಾ ಇದ್ದಾರೆ ಅಂತಂತ ಹೇಳ್ಬಿಡುದು, ಅರ್ಥ ಆಗ್ಬಿಡೋದು ಅಲ್ವರ. ಸೊ ಅದ್ರಿಂದ ನೋಡ್ಬೇಕು, ನಾವೆಲ್ಲರೂ ಇಂಪರ್ಫೆಕ್ಟ್ ಅಂತ ನಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ದೇವರು ನಮ್ಮನ್ನ ಡೀಲ್ ಮಾಡ್ತಾ ಇರೋದ್ರೆ ಯಾವ್ದು ಒಂದು ಬೇಸಿಸ್ ಮೇಲೆ ಅಂದ್ರೆ ನಮ್ಮ ಆಕ್ಷನ್ಸ್ ಅಲ್ಲಿ ಪರ್ಫೆಕ್ಷನ್ ನ ದೇವರು ಏನ್ ಮಾಡ್ತಾರೆ ಇದ್ಕೊಂತಾರೆ. ನಮ್ಮ ಹೃದಯದಲ್ಲಿ ನಾವು ದೇವರಿಗೆ ಎಷ್ಟು ಹತ್ರವಾಗಿದ್ರಿ, ನಮ್ಮ ಹೃದಯಗಳಲ್ಲಿ ಅಂದ್ರೆ ನಮ್ಮ ಒಂದು ಉದ್ದೇಶಗಳಲ್ಲಿ ನಾವು ಯಾವ ರೀತಿ ಏನ್ರಿ ಒಂದು ಪರಿಪೂರ್ಣವಾಗಿದ್ದೀರಿ ಅಂದ್ಬಿಟ್ಟು ಇದನ್ನೇ ದೇವರು ಏನ್ ಮಾಡ್ತಾರೆ ನಮ್ಮದೇ ನೋಡ್ತಾ ಇರ್ತಾರೆ. ಅದ್ರಿಂದ ನೋಡ್ಬೇಕ್ರೆ ಈ ಮೈಂಡ್ ಅನ್ನ ಚೇಂಜ್ ಮಾಡೋದಕ್ಕೆ ದೇವರು ಏನ್ ಮಾಡ್ತಾರೆ ಅದನ್ನ ಪ್ರಯತ್ನ ಮಾಡ್ತಾರೆ. ಈ ಮೈಂಡ್ ಅನ್ನ ಚೇಂಜ್ ಮಾಡ್ಬೇಕು ಏನ್ ಬೇಕು ನಮ್ಗೆ ಕೆಲವೊಂದು ಅನುಭವಗಳು ಏನಾಗಿದೆ ಅವಶ್ಯಕತೆ ಇದೆ ಅಲ್ವಾ. ಈ ಅನುಭವಗಳಿಂದ ಏನಾಗಕ್ಕೆ ಸಾಧ್ಯ, ನಮ್ಮ ಮೈಂಡ್ ಅನ್ನ ಚೇಂಜ್ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ಈ ಮೈಂಡ್ ಅಂತ ಹೇಳ್ಬೇಕಾದ್ರೆ ನಮ್ಗೇನೋ ದೇವ್ರು ಹೊಸ ಮೈಂಡ್ ಕೊಟ್ಟಾರೆ ಅಂತಲ್ಲ ರೀ. ಹಳೆ ಮೈಂಡ್ ನೇ ಹೊಸ ಮೈಂಡ್ ತರ ಏನ್ ಮಾಡ್ತಾರೆ ಅದನ್ನ ಚೇಂಜ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂತ ನಮ್ಗೆ ದೇವ್ರು ಪ್ರಯತ್ನ ಮಾಡ್ತಾರೆ ಅಲ್ವರ. ಅದಕ್ಕೆ ಒಂದು ವಾಕ್ಯ ಓದನ, ರೋಮಪುರದಲ್ಲಿ 12:2, ಯಾರಾದ್ರು ಓದ್ರಿ? Romans 12:2 ಓದ್ರಿ ಯಾರಾದ್ರು, ಯಾರು ಓದ್ತಾರೆ ಬೈಬಲ್ ಅಲ್ಲಿ?
ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ಸಾರಿ ಸಾರಿ ರೋಮಾಪುರನ
ರೋಮಾಪುರದಲ್ಲಿ 12:2 ವಾಕ್ಯ.
ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ
ಅಲ್ವಾ,
ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ?
ನೂತನ ಮನಸ್ಸುಳ್ಳವರಾಗಿರ್ತೀವಿ ಅಂತ ಹೇಳ್ತಾರೆ ಅಲ್ವರ. ಏನರ್ಥ ನೂತನ ಮನಸ್ಸು ಅಂತ? ನಮ್ಮ ಮೈಂಡ್ ಎಲ್ಲ ಕಿತ್ತನ ಆಪರೇಷನ್ ಮೈಂಡ್ ಕೇಳ್ತಾಯಿಲ್ಲ, ಆದ್ರೆ ನಮ್ಮ ಮನಸ್ಸು ಆ ಒಂದು ನಮ್ಮ ಮೈಂಡ್ ಅಲ್ಲಿ ಓಡಂತ ಥಾಟ್ಸ್ ಗಳಿದೆಯಲ್ಲ, ಆ ಪ್ರೊಸೆಸ್ ಇದೆಯಲ್ಲ, ಅದನ್ನ ಏನ್ ಮಾಡ್ಬೇಕು ಅದನ್ನ ಚೇಂಜ್ ಮಾಡ್ಕೊಬೋದು. ಈ ತರ ಚೇಂಜ್ ಮಾಡ್ಕೊಂಡಾಗ ನಾವು ಪ್ರಯತ್ನ ಮಾಡಿದವಾಗೆ ಏನಪ್ಪಾ ನಾವು ತಿಳ್ಕೊಳಕ್ ಸಾಧ್ಯ ಅಂತಂದ್ರೆ ಯಾವುದು ದೇವ್ರ ಚಿತ್ತಕ್ಕೆ ಸರಿಯಾಗಿ ಇದೆ ಅಂತ ತಿಳ್ಕೊಳಕ್ಕೆ. ಹಂಗ ದೇವ್ರು ನಮ್ಮನ್ನ ನೋಡ್ತಾ ಇದ್ದೀನಿ ಅಂದ್ರೆ ಈ ಮನಸ್ಸನ್ನ ನೂತನ ಮನಸ್ಸುಳ್ಳವರಾಗಿರಿ ಅಂತಂದ್ರಲ್ಲ, ಈತನ ನೂತನ ಮನಸ್ಸನ್ನ ಏನ್ ಮಾಡ್ದ ದೇವ್ರು ನಮ್ಮನ್ನ ನೋಡ್ತಾ ಇದ್ದ. ಈ ನೂತನ ಮನಸ್ಸು ದೇವ್ರಿಗೆ ಅಷ್ಟು ಹತ್ರವಾಗಿದೆ ಅಂತ ಅಂದ್ರೆ ಅದನ್ನ ನೋಡ್ಬೇಕು. ನಾವ್ ಯಾರು ಪರ್ಫೆಕ್ಟ್ ಅಲ್ಲ, ನಾವೆಲ್ಲರೂ ಇಂಪರ್ಫೆಕ್ಟ್ ಆಗಿರೋದ್ರಿಂದ ದೇವರು ಇಂಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್ ಅನ್ನ ಡೀಲ್ ಮಾಡ್ಬೇಕಾದ್ರೆ ಪರ್ಫೆಕ್ಟ್ ಮೈಂಡ್ ಏನ್ ಮಾಡ್ತಾರೆ ಎದುರು ನೋಡ್ತಾರೆ. ಓಕೆನಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನವಿತಾ ಸಿಸ್ಟರ್ ಓದ್ಬೋದಾ? ಓಕೆ, ಅನು ಸಿಸ್ಟರ್ ಓದ್ತೀರಾ?
ಓದ್ತೀನಿ. ಪರಲೋಕದ ತಂದೆಯು ನಮಗಾಗಿ ಮಹಿಮೆಯ ಭವ್ಯವಾದ ಆತ್ಮಿಕ ಮಂದಿರವೊಂದನ್ನು ಕಟ್ಟುವ ಸಿದ್ಧತೆ ನಡೆಸಿದ್ದಾನೆ ಎಂದು ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಇದರಲ್ಲಿ ಮತ್ತು ಇದರ ಮೂಲಕವಾಗಿ ಮಾನವ ಜಾತಿಯು ಪಾಪ ನಿವೃತ್ತಿ ಹೊಂದಲು ಮತ್ತು ತಮ್ಮಗಳ ಪುನಃ ಸಂಧಾನಕ್ಕೆ ಬರುವ ಅವಕಾಶಗಳನ್ನು ಹೊಂದಿಕೊಳ್ಳುತ್ತದೆ. ನಾವು ದೇವರ ವಾಕ್ಯದಲ್ಲಿ ಈ ಮಂದಿರದ ಬಗ್ಗೆ ಮಹಾ ವಾಸ್ತುಶಿಲ್ಪಿಯ ಆದರ್ಶ ಇದೆಯಗಳ ಬಗ್ಗೆ ನೋಡುತ್ತೇವೆ. ಈ ಸಮಸ್ತ ಆದರ್ಶವು ಅದರ ಮುಖ್ಯವಾದ ಮೂಲೆಗಲ್ಲಾಗಿರುವ ಪರಲೋಕದಲ್ಲಿ ಹಾಕಲ್ಪಟ್ಟಿರುವ ಶ್ರೇಷ್ಠ ಕಲ್ಲಾಗಿರುವ ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವದಲ್ಲಿ ಪ್ರತಿನಿಧಿಸಲ್ಪಟ್ಟಿದೆ. ಈ ಮಂದಿರದ ಜೀವದ ಕಲ್ಲುಗಳಾಗಿ ಅದರ ಶಿರಸ್ಸಾಗಿರುವ ಕ್ರಿಸ್ತನೊಂದಿಗೆ ಕಟ್ಟಲ್ಪಡುವಂತೆ ಆತ್ಮನ ಮೂಲಕ ದೇವರ ವಾಸಸ್ಥಾನವಾಗಲು ದೇವರಿಂದ ಅಂಗೀಕಾರ ಹೊಂದುವವರಿಗೆ ಯಾವುದು ಉತ್ತಮವಾದದ್ದೆಂದು ನಾವು ನೋಡಬಹುದು. ನಾವು ನಮ್ಮ ಒರಟು ಸ್ವಭಾವದ ಕಾರಣ ಈ ದೇವಾಲಯದ ಮೂಲೆ ಕಲ್ಲಿನ ಮೇಲೆ ಚಿತ್ರಿತವಾಗಿರುವ ಕೃಪಾಭರಿತವಾದ ಶ್ರೇಣಿಯೊಂದಿಗೆ ಸಾಮರಸ್ಯವಿಲ್ಲದಿರುವುದನ್ನು ಗ್ರಹಿಸುತ್ತೇವೆ. ಒಂದು ವೇಳೆ ನಾವು ಹಾರೈಸುವಂತೆ ದೇವರ ಕೃಪೆಯಿಂದ ಆ ದೇವಸ್ಥಾನಕ್ಕೆ ಯೋಗ್ಯರಾಗಿ ಅದರಲ್ಲಿ ಒಂದು ಸ್ಥಾನ ಪಡ್ಕೊಳ್ಳಬೇಕಾದಲ್ಲಿ ಆ ಮಟ್ಟಿನ ಉಳಿ ಕೆತ್ತುವಿಕೆಯೇ ಮತ್ತು ಮೆರುಗು ಕೊಡುವಿಕೆಯು ನಮಗೆ ನಿರಪೇಕ್ಷವಾಗಿ ಅಗತ್ಯವಾಗಿದೆ ಎಂದು ಸುಲಭವಾಗಿ ಗ್ರಹಿಸಬಹುದು. ಆದ್ದರಿಂದ ದೇವರ ಸುತ್ತಿಗೆಯ ಮತ್ತು ಉಳಿಯ ಏಟನ್ನು ನಾವು ಪಡೆಯುತ್ತಿಲ್ಲ ಎಂದು ಕಂಡುಕೊಳ್ಳುವವರು ಈ ಸಾಕ್ಷಿಯ ಕೊರತೆ ಉಳ್ಳವರಾಗಿದ್ದಾರೆ. ದೇವರ ಆತ್ಮನು ತನ್ನ ವಾಕ್ಯದ ಮೂಲಕ ತನ್ನ ಮಂದಿರಕ್ಕೆ ಬರುವ ಎಲ್ಲ ಕಲ್ಲುಗಳನ್ನು ಪರೀಕ್ಷೆ ಮಾಡುವವನಾಗಿದ್ದಾನೆ. ಇದನ್ನು ಆ ಭವ್ಯವಾದ ಮಹಾಕಲ್ಲು ಸಹ ತಪ್ಪಿಸಿಕೊಳ್ಳಲಾಗಲಿಲ್ಲ. ದೇವರ ಅನುಗ್ರಹವು ನಮಗೆ ಕೆಲ ಮಟ್ಟಿಗೆ ಕಷ್ಟ ಮತ್ತು ವಿರೋಧಿಗಳಾಗಿರುವ ಇಕ್ಕಟ್ಟಾದ ಮಾರ್ಗವನ್ನು ಗುರುತಿಸದೆ ಹೋದಲ್ಲಿ ನಾವು ಯಾವುದೇ ಸಂಕಷ್ಟಗಳು, ಪರೀಕ್ಷೆಗಳು ಮುಂತಾದವುಗಳಿಲ್ಲದೆ ನೆಲೆಯಾಗುವುದಾದಲ್ಲಿ ದೇವರು ಆ ಮಂದಿರದ ಜೀವವುಳ್ಳ ಕಲ್ಲುಗಳಾದ ತನ್ನ ಮಕ್ಕಳೊಂದಿಗೆ ವ್ಯವಹರಿಸುವಂತೆ ನಮ್ಮ ಸಂಗಡ ವ್ಯವಹರಿಸುತ್ತಿಲ್ಲವೆಂದು ನಾವು ಖಚಿತವಾಗಿ ತಿಳಿದುಕೊಳ್ಳಬಹುದು. ಯಾಕೆಂದರೆ ನಮಗೆ ನಮ್ಮ ಅಂಗೀಕಾರವಾದ ಮತ್ತು ಸಿದ್ಧತೆಯ ಸಾಕ್ಷ್ಯದ ಕೊರತೆ ಇದೆ. ನಮ್ಮ ಪರಿಸ್ಥಿತಿಯು ಆ ರೀತಿಯಲ್ಲಿದೆ ಎಂಬ ಗ್ರಹಿಕೆಯು ನಮ್ಮನ್ನು ನಮಗೆ ಏಕೆ ಉಪದ್ರವಗಳು ಮತ್ತು ಕೇಡುಗಳು ಉಂಟಾಗುತ್ತಿಲ್ಲ ಎಂದು ವಿಚಾರಿಸಲು ಕರ್ತನ ಬಳಿಗೆ ಖಂಡಿತವಾಗಿಯೂ ಕಳುಹಿಸುವುದಾಗಿದೆ. ಮತ್ತು ನಾವು ಇನ್ನೂ ಆತನ ನಂಬಿಕೆಯಲ್ಲಿ ಇದ್ದೀವೋ ಇಲ್ಲವೋ 2 ಕೊರಿಂಥ 13:5 ನೋಡಿರಿ. ಮತ್ತು ನಾವು ಕರ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಇನ್ನೂ ಪರಿಶ್ರಮಿಸುತ್ತಿದ್ದೇವೋ ಇಲ್ಲವೋ ಹಾಗೂ ಆತನ ಚಿತ್ತಕ್ಕೆ ನಾವು ಇನ್ನೂ ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡಿದ್ದೀವೋ ಇಲ್ಲವೋ ಎಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತೆ ಮಾಡುತ್ತದೆ. ಆದರೆ ಈ ಉಳಿ ಕೆತ್ತನೆ, ಹೊಳಪಿಸುವಿಕೆ, ತಂದುಹಾಕುವಿಕೆ, ಕಟ್ಟುಪಾಡುಗಳು, ಹೊಡೆತಗಳು ಇವೇ ಮುಂತಾದವುಗಳು ನಮಗೆ ಉಂಟಾಗುತ್ತಿದ್ದರೆ ನಾವು ಅವುಗಳನ್ನು ತಾಳ್ಮೆಯಿಂದ, ಸಂತೋಷದಿಂದ, ಮೆಚ್ಚುಗೆಯಿಂದ ಸಹಿಸಿಕೊಳ್ಳಬೇಕು. ಇವುಗಳು ನಮ್ಮ ತಂದೆಯ ಪ್ರೀತಿಯ ಸಾಕ್ಷಿಗಳಾಗಿದ್ದು ಆತ್ಮನ ಪೂರ್ಣ ಒಡಂಬಡಿಕೆಗನುಸಾರವಾಗಿ ಆತನ ಮಹಾಕರೆಯನ್ನು ಹೊಂದಿಕೊಳ್ಳುವಂತೆ ಮಾಡುವ ಅಗತ್ಯತೆಯಾಗಿದೆ. ಮತ್ತು ನಾವುಗಳು ದೇವರ ಪುತ್ರರಾಗಿದ್ದೇವೆ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಎಂಬುದು ರೋಮಾಪುರ 8:17.
ಥ್ಯಾಂಕ್ ಯು ಸಿಸ್ಟರ್. ನೋಡೋರ, ಶ್ರೀಕೃಷ್ಣನ ಒಂದು ಮಹಿಮೆಯಲ್ಲಿ ಪಾಲುಗಾರ ಆಗ್ಬೇಕು ಅಂತಂದ್ರೆ ರೋಮಾಪುರದಲ್ಲಿ ಹೇಳಿದಂಗೆ ಆತನ ಒಂದು ಬಾಧೆಗಳೇ ನಾವೇನಬೇಕು ಪಾಲುಗಾರ ಆಗ್ಬೇಕು ಅಲ್ವರ. ಸೊ ಇದೆಂಗಪ್ಪ ಅಂತಂದ್ರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಬ್ರದರ್ ಏನ್ ಮಾಡ್ತಾರೆ, ಒಂದು ಟೆಂಪಲ್ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಅದರ ದೇವರ ಒಂದು ರಾಜ್ಯ ಕಣ್ಣು ಕಾಣಿಸೋದಕ್ಕೆ ಇಲ್ಲಿ ಭೂಲೋಕಕ್ಕೆ ಸ್ಥಾಪನೆ ಆಗ್ಬೇಕಾದ್ರೆ ಅಲ್ಲಿ ಒಂದು ಆಲಯ ಏನ್ ಮಾಡ್ತಾರೆ ದೇವರ ಕಟ್ಟಲ್ಪಟ್ಟಿರ್ತಾರೆ. ಆಲಯ ಯಾರಂತಂದ್ರೆ ನಾವೇನಾಗಿದ್ರೆ ದೇವರ ಆಲಯ ಆಗಿದ್ರೆ ಅದಕ್ಕೆ ಶಿರಸ್ಸು ಯೇಸು ಕ್ರಿಸ್ತ ಆಗಿರ್ತಾರೆ. ಅದಕ್ಕೆ ಇನ್ನೊಂದು ಕಂಪ್ಯಾರಿಸನ್ ಕೂಡ ನೋಡ್ತೀರಿ ಅಂದ್ರೆ ಕ್ರಿಸ್ತನ ಏನಪ್ಪಾ ಆಗಿದ್ರೆ ಮಹಾಯಾಜಕ, ನಾವೆಲ್ಲ ಏನಾಗಿದ್ರಿ ಅಂಡರ್ ಪ್ರೀಸ್ಟ್ ಗಳಾಗಿರ್ತೀರಿ ಅದ್ರ. ಸೊ ಇಡೀ ಲೋಕದ ಜನಗಳು ಈ ಆಲಯಕ್ಕೆ ಏನ್ ಮಾಡ್ತಾರೆ ಬರ್ತಾರೆ. ಏನಕ್ಕೆ ಬರ್ತಾರೆ ಅಂತಂದ್ರೆ ಒಂದು ಸಿಂಪತಿನ ಹೊಂದೋದಿಕ್ಕೆ ಬರ್ತಾರೆ. ತಮ್ಮ ಹತ್ರ ಇರೋಂತ ಅನೇಕ ಬಹಿರಂತೆಗಳಿಂದ ಅವ್ರು ಮಾಡಿದಂತ ತಪ್ಪುಗಳನ್ನ ಬಿಟ್ಟು ದೇವರ ಹತ್ರ ಅನ್ಯೋನ್ಯ ಆಗೋದಿಕ್ಕೆ ಏನ್ ಮಾಡ್ತಾರೆ ಅವ್ರು ಬರ್ತಾರೆ. ಅದೇ ಈ ಆಲಯನ ಕಟ್ಟಂತ ಒಂದು ಉದ್ದೇಶ ಅಂದ್ರ. ಅದಕ್ಕೆ ಒಂದು ವಾಕ್ಯ ಓದೋಣ, ಎಷ್ಟೊಂದ್ಸತಿ ಓದಿದಿರಿ, ತಿರುಗು ಇನ್ನೊಂದ್ಸತಿ ಓದೋಣ. ಹಿಬ್ರಿಯರು 4:15 ಮತ್ತು 16 ಓದಿದ್ರೆ ದಯವಿಟ್ಟು, ಹಿಬ್ರಿಯರ್ 4:15 and 16. ಇದಿರಲ್ಲ ಹೋದ್ರಿ
ಬ್ರದರ್ 4:15 ಅಲ್ವಾ ಬ್ರದರ್?
ಹೌದಷ್ಟೇ ಓದಿ ಹೀಬ್ರೂಸ್ 4:15-16.
ಯಾಕಂದ್ರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪ ಇಲ್ಲದವನಲ್ಲ, ಆತನು ಸಹ
ಮಹಾಯಾಜಕನ ಕೆಲಸ ಏನಪ್ಪಾ ಅಂದ್ರೆ ಅನುತಾಪ ಇರ್ಬೇಕು ಅಂತಾರೆ. ಏನ ನೋಡು ಅನುತಾಪ ಇರ್ಬೇಕು, ಬಲಹೀನತೆಗಳನ್ನ ನೋಡಿ ಅನುತಾಪ ಇರ್ಬೇಕ್ರಿ. ಅಂದ್ರ ಮಹಾಯಾಜಕನ ದೇವ್ರ ನೇಮಿಸಿದ್ದೆ ಇದಕ್ಕೋಸ್ಕರ. ಅಂದ್ರ ಅದಕ್ಕೆ ಅವನಲ್ಲಿ ಯಾವ್ದೇ ರೀತಿ ಒಂದು ಅಂಗವಿಕಲತೆ ಇರಬಾರ್ದು ಅಂತ ಹೇಳೋದು, ನೋಡಕ್ಕೆ ಲಕ್ಷಣವಾಗಿರ್ಬೇಕು ಅಂತ ಹೇಳೋದು. ಯಾಕೆಂತಂದ್ರೆ ಪಾಪ ಮಾಡಿದಂತ ಮೊದ್ಲೇ ಕುಗ್ಗೋಗಿರ್ತಾನೆ, ಜಜ್ಜೋಗಿರ್ತಾನೆ. ಅವ್ನು ಮಹಾಯಾಜಕನ ಹತ್ರ ಒಂದು ಬಲಿ ತನ್ನ ಅರ್ಪಿಸೋದಕ್ಕೆ ಬರ್ತಾನೆ ಅಂತಂದ್ರೆ ಮಹಾಯಾಜಕನ ನೋಡ್ಬಿಟ್ಟು ಇನ್ನ ಕುಗ್ಗೋಗ್ಬಿಡ್ದು ಹೌದ್ರ. ಅದಕ್ಕೆ ಮಹಾಯಾಜಕನ ಒಂದು ನೋಟ ಚೆನ್ನಾಗಿರ್ಬೇಕು, ಅದು ಮಾತ್ರ ಅಲ್ಲ ಅವನು ಅನುತಾಪ ಉಳ್ಳವನಾಗಿರ್ಬೇಕು. ಪಾಪ ಮಾಡಿ ಅಂತ ಹೇಳಿದ ತಕ್ಷಣ ಅವನಿಗೆ ಪಾಪ ಆಗ್ಬಿಟ್ಟಿಯ ಪಾಪಿ ನೀನು ಅಂತಂದ್ಬಿಟ್ಟು ಖಂಡಿಸೋದಲ್ಲ, ಅವನಿಗೆ ಪಾಪದಿಂದ ಹೊರಗಡೆ ಬಿಡಕ್ಕೆ ಸಹಾಯ ಮಾಡಬೇಕು. ಹೇಗೆ ಅದರ ಈ ಕೆಲಸನ ಮೋಸೆ ಕಾಲದಲ್ಲಿರುವಂತ ಮಹಾಯಾಜಕ ಯಾರು ಮಾಡಕ್ ಆಗ್ತಾ ಇತ್ತು ಅಂದ್ರೆ ಆಗ್ತಾ ಇರಲಿಲ್ಲ. ಇವಾಗ ಇದೇ ಕೆಲಸನ ದೇವರು ಆಂಟಿಟಿಪಿಕಲ್ ಏನ್ರಿ ಚರ್ಚ್ ಅಥವಾ ಆಂಟಿಟಿಪಿಕಲ್ ಟೆಂಪಲ್ ಆಗಿರುವಂತ ಕ್ರೈಸ್ಟ್ ಮತ್ತೆ ಸಭೆ ಮುಖಾಂತರ ಮಾಡ್ತಾರೆ ಮಾಡ್ತಾರೆ ಅದರ ಈ ಕೆಲಸ ಸಭೆ ಮಾಡ್ಬೋದಾ? ಎಸ್ ಡೆಫಿನೆಟ್ ಆಗಿ ಮಾಡ್ಬೋದು. ಬೇರೆಯವ್ರನ್ನ ನೋಡಿ ಅವರು ಹೆಲ್ಪ್ಲೆಸ್ ಕಂಡೀಷನ್ ನೋಡ್ಬಿಟ್ಟು ಏನ್ರಿ ಅವ್ರಿಗೆ ಸಹಾಯ ಮಾಡೋರಾಗಿರ್ಬೇಕಂತರಿ. ಅಂದ್ರೆ ಇದೇ ಕ್ರಿಸ್ತನ ಸಭೆಗಿರಂತ ಒಂದು ಮುಖ್ಯವಾದ ಪ್ರೈಮರಿ ಕ್ವಾಲಿಟಿ ಅಂದ್ರ ಏನ್ರಿ ಕರುಣೆಯುಳ್ಳಂತ ಮಹಾಯಾಜಕ. ಮಹಾಯಾಜಕನಿಗೆ ಅಂಗವಾಗಿರೋರು ಈ ಗುಣ ಏನಾಗಿರ್ಬೇಕಂತೆ ಇರ್ಬೇಕಂತೆ. ಅಂದ್ರೆ ಇವಾಗ ಇದು ಒಂದು ಟೆಂಪಲ್, ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಾರೆ ಹೋಲಿಕೆ ಮಾಡ್ತಾರೆ ಅಲ್ಲ. ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡೋಕೆ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ? ಆ ಕಲ್ಗಳಿಗೆ ಕರೆಕ್ಟ್ ಆಗಿ ಎಲ್ಲೆಲ್ಲಿ ಫಿಟ್ ಆಗ್ಬೇಕು ಆ ಕಲ್ಗಳು ಏನ್ ಮಾಡ್ತಾ ಇದ್ದಾರೆ ಸಿದ್ಧ ಮಾಡ್ತಾ ಇರ್ತಾರೆ ಅದರ. ಅದರಿಂದ ನಾವು ಈ ಆಲಯದಲ್ಲಿ ಏನೋ ಒಂದು ಕಲ್ಲಾಗಿದ್ರೆ ನಮ್ಮನ್ನ ಖಂಡಿತವಾಗ ಏನ್ ಮಾಡ್ತಾರೆ, ಆ ಒಂದು ಪ್ಯೂರಿಫಿಕೇಶನ್ ಚಿಸ್ಲಿಂಗ್ ಅಂದ್ರೆ ಏಟ್ ಎಲ್ಲ ಹೊಡೆದು ಕರೆಕ್ಟ್ ಆಗಿ ಕಲ್ಲನ್ನ ಏನ್ ಮಾಡ್ತಾರೆ ಶೇಪ್ ಮಾಡ್ತಾರೆ ಅದರ. ಯೇಸು ಕ್ರಿಸ್ತ ಒಂದು ಕಲ್ಲನ್ನ ಶೇಪ್ ಮಾಡಿದ್ರ ಎಸ್ ಸಿಮೋನ್, ಸಿಮೋನ್ಗೆ ಏನಂತ ಹೆಸರು ಕೊಡ್ತಾರೆ, ಪೇತ್ರನು ನೀನು ಅಂತ ಹೇಳ್ತಾರೆ. ಪೇತ್ರನ ಏನ್ರಿ ಒಂದು ಏನ್ರಿ ಒಂದು ಕಲ್ಲು ಅಂದ್ರ ಆ ಪೇತ್ರನ್ನೇ ಬಿಡ್ಲಿಲ್ಲ. ಆ ಪೇತ್ರನ್ ಏನ್ ಮಾಡಿದ್ರು ಅದು ಹೊರಟಾಗಿರೋಂತ ಕಲ್ಲನ್ನ ಸರಿಯಾಗಿ ಹೊಡೆದೇ ಹೊಡೆದೇ ಹೊಡೆದು ಕ್ಲೀನಾಗಿ ಏನ್ ಮಾಡಿದ್ರು ಅವನು ಸೂಪರ್ ಆಗಿ ಪರ್ಫೆಕ್ಷನ್ ತಂದ್ರು ಅಲ್ಲ. ಇದೇ ತರ ನಾವು ನಿಜವಾಗ್ಲೂ ಆಲಯಕ್ಕೆ ಹೋಗತಕ್ಕ ಕಲ್ಲಾಗಿದ್ರೆ ನಮ್ಮ ಜೀವಿತದಲ್ಲಿ ದೇವರು ಈ ಒಂದು ಏಟ್ಗಳನ್ನ ಕೊಡ್ತಾ ಇರ್ತಾರೆ. ಅಂದ್ರೆ ಏಟ್ಗಳು ಬೀಳ್ತಾ ಇದೆ ಅಂತಂದ್ರೆ ನಾವು ತುಂಬಾ ಸಂತೋಷ ಪಡಬೇಕು, ನಾವು ದೇವರ ಆಲಯದಲ್ಲಿ ಒಂದು ಕಲ್ಲಾಗಿರ್ತಾ ಇದ್ದೀರಿ ಅಂತ ಅರ್ಥ. ಯೋಚನೆ ಮಾಡಿದ್ರಿ ಇವಾಗ ಆಲಯ ಕಟ್ತಾರೆ ಅದರ. ಇವಾಗ ಒಂದು ಕಲ್ಲು ಏನ್ರಿ ಫಿಟ್ಟೆ ಆಗಲ್ಲ ಅಂದ್ರ ಎಷ್ಟೆಲ್ಲ ಹೊಡೆದಿದ್ದಾಯ್ತು ಏನಾದ್ರು ಮಾಡಿದಾಯ್ತು ಆ ಕಲ್ಲು ಫಿಟ್ಟೆ ಆಗಲ್ಲ ಅಂತಂದ್ರೆ ತಿರ್ಗಾ ಆ ಮೇಸ್ತ್ರಿ ತಗೊಂಡು ಆ ಕಲ್ಲಿಗೆ ಹೊಡಿತಾನೆ ಇರ್ತಾನ, ಹೊಡಿತಾ ಇರ್ತಾನ. ಆ ಕಲ್ಲು ಫಿಟ್ ಆಗಲ್ಲ, ಆ ಕಲ್ಲು ಆಲಯಕ್ಕೆ ಪ್ರಯೋಜನ ಇಲ್ಲ, ಕಲ್ಲಿಗೆ ಆಲಯಕ್ಕೆ ಬರೋದಿಲ್ಲ. ಆ ಕಲ್ಲ ಮೇಸ್ತ್ರಿ ತಗೊಂಡು ಹೊಡಿತಾ ಇರ್ತಾನ, ಖಂಡಿತವಾಗಿ ಹೊಡೆಯೋದಿಲ್ಲ, ಯಾಕೆ ಅದು ವೇಸ್ಟ್ ಆಫ್ ಟೈಮ್. ಅದೇ ರೀತಿ ಯಾವ ಕಲ್ಲಿಗೆ ಏಟ್ ಬೀಳಲಿಲ್ಲ ಅಂತ ತಿಳ್ಕೊಳ್ಳಿ. ಅದ ಅರ್ಥ ಏನಪ್ಪ ಅಂದ್ರೆ ಇದು ಆಲಯಕ್ಕೆ ಬರುವಂತ ಕಲ್ಲೇ ಅಲ್ಲ ಅಂತ ಅರ್ಥ. ಅಂದ್ರೆ ಅದಕ್ಕೆ ನಾನು ಬ್ಯೂಟಿಫುಲ್ ಹೇಳ್ತಾರೆ ಅವನಿಗೆ ಎಕ್ಸಾಂಪಲ್. ಅದರ ಈ ಕಲ್ಲಿಗೆ ಆಲಯಕ್ಕೆ ಶಿರಸ್ಸು ಯಾರಪ್ಪ ಅಂದ್ರೆ ಕ್ರಿಸ್ತನು, ಕ್ರಿಸ್ತನ್ನೇ ದೇವ್ರು ಬಿಡ್ಲಿಲ್ವಂತೆ. ಅಂದ್ರೆ ಆ ಕ್ರಿಸ್ತನ್ಗೆ ಫಸ್ಟ್ ಏನ್ ಮಾಡೋರಂತೆ ಎಲ್ಲಾ ಚಿಸ್ಲಿಂಗ್ ಗಳನ್ನ ಕೊಟ್ಟವರಂತೆ, ಅವ್ರಿಗೆ ಏಟ್ಗಳೆಲ್ಲ ಕೊಟ್ಟಿರ್ಬೇಕಾದ್ರೆ ನಮ್ಮನ್ನ ಬಿಡ್ತಾನಾ? ನಾವಿನ್ನ ತಪ್ಪಿಸ್ಕೊಬೇಕಾ ಅಥವಾ ನಮ್ಗೆ ಇನ್ನ ಬರಲೇಬೇಡ್ದು ಅಂತ ನಾವ್ ಎದುರು ನೋಡ್ಬೇಕಾ ಅಂತಂದ್ರೆ ಖಂಡಿತವಾಗೂ ಇಲ್ಲ ಅಂತ ಹೇಳ್ತಾರೆ. ವಾಕ್ಯ ಓದೋಣ, ಇಬ್ರಿಯರು 2:10, Hebrews 2:10, ಓದಿ ಮೊಹಮ್ಮದ್.
ಹಾಂ ಬ್ರದರ್, 2:10 ಬ್ರದರ್. ಸಮಸ್ತವು ಯಾವನಿಗೋಸ್ಕರವು ಯಾವನಿಂದಲೂ ಉಂಟಾಯಿತು? ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಥ್ಯಾಂಕ್ ಯು ಬ್ರದರ್.
ರಕ್ಷಣಾ ಕರ್ತನನ್ನು ಅದರ ಕ್ಯಾಪ್ಟನ್ ಆಫ್ ಅವರ್ ಸ್ಯಾಲ್ವೇಷನ್ ಬಾಧೆಗಳ ಮುಖಾಂತರ ಎಂತಂದ್ರಂತೆ ಸಿದ್ಧಿಗೆ ತಂದು. ಅಂದ್ರೆ ಅವ್ರ ಜೀವಿತದಲ್ಲೇ ಬಾಧೆಗಳು ಬೇಕಾಗಿತ್ತು, ಆ ಬಾಧೆಗಳ ಮುಖಾಂತರ ಸಿದ್ಧಿ ತಂದಿದ್ದ, ಪರ್ಫೆಕ್ಷನ್ ತಂದಿದ್ದು. ಅಂದ್ರೆ ಆ ಕಲ್ಲಿಗೆನೆ ಸೂಪರ್ ಆಗಿನ ಕಲ್ಲು, ಅದ್ರ ಯಾವ್ದು ರೀತಿ ಕುಂದು ಕೊರತೆಗಳು ಆ ಕಲ್ಲನ್ನೇ ಬಿಟ್ಟಿರುವಂತೆ. ಆ ಕಲ್ಗೆ ಏಟುಗಳು ಬಿತ್ತು ಅಂತಂದ್ರೆ ನಾವೆಲ್ಲ ಎಂತ ಕಲ್ಗಳು, ಹೊರಟ ಕಲ್ಗಳು ರೀ, ನಮಗೆ ಶೇಪ್ ಎಲ್ಲ ಬಿಟ್ಟಿರ್ತೀರಿ. ನಮ್ ಜೀವಿತದಲ್ಲಿ ಟ್ರಯಲ್ಸ್ ಬೇಕಾ ಬಿಡುವ ಅಂತಂದ್ರೆ ಬೇಕೇ ಬೇಕು. ಇದೇನೋ ಈ ತರ ಟ್ರಯಲ್ಸ್ ನಮ್ಮಲ್ಲಿಲ್ಲ ಅಂತಂದ್ರೆ ಅವಾಗ ನಾವು ಒಂದು ಪ್ರಶ್ನೆ ಹಾಕೋಬೇಕು, ನಾನು ದೇವ್ರ ಮಗನ್ನ ಅಥವಾ ವಾಕ್ಯದಲ್ಲಿ ನೋಡ್ ಪ್ರಕಾರ ನಾನು ನಿಜವಾದ ಕ್ರಿಸ್ತನ ಬಾಧೆಗಳಲ್ಲಿ ಕ್ಷಮೆ ಸಂಕಟ ಏನ್ ಮಾಡ್ತಾ ಇದ್ದೀನಿ, ಪಾಲ್ಗಾರ ಆಗ್ತಾ ಇದ್ದೀನಾ? ಪಾಲ್ಗಾರ ಆಗ್ತಾ ಇಲ್ಲ ಅಂತಂದ್ರೆ ಈ ಪ್ರಶ್ನೆಗೆ ನಾವ್ ಏನಪ್ಪ ಉತ್ತರ ಪಡ್ಕೊಬೇಕು ಅಂತಂದ್ರೆ ಕ್ರಿಸ್ತನ ಒಂದು ಏನು ಬಾಧ್ಯತೆಗೆ ಅದರ, ಅದಕ್ಕೆ ನಾವು ಪಾಲ್ಗಾರ ಆಗೋದಕ್ಕೆ ಕೂಡ ಏನಿಲ್ಲ, ಸಾಧ್ಯ ಇಲ್ಲ ಅಂತ ಬಂದ್ರೆ ಅದನ್ನ ಇದೊಂದು ಸಾಕ್ಷಿ ಅದರ. ಏನೇ ವಿಟ್ನೆಸ್, ಏನ್ ವಿಟ್ನೆಸ್ ಇರ್ಬೇಕು ನಮ್ಮ ಜೀವಿತದಲ್ಲಿ? ಕಳವರ ನೋಡಿದೀನಿ ಅಂದ್ರೆ ದ್ರಾಕ್ಷಿ ಬಳಿಯಿಂದ ಟ್ರಿಮ್ಮಿಂಗ್ ಕೆಲಸ. ಇವತ್ತಿನ ಏನ್ ನೋಡ್ತಾರದು ಆಲಯದಲ್ಲಿ ಅಂದ್ರೆ ಕಲ್ಲುಗಳಿಗೆ ಏಟು ಹಾಕ್ತಿರ್ಬೇಕು, ಬಿದ್ದಿ ನಮ್ಮಲ್ಲಿರೋಂತ ಕೆಟ್ಟದ್ದು ಏನ್ ಮಾಡ್ತಾರೆ ದೇವ್ರು ತೆಗಿತಾ ಇರ್ಬೇಕು. ತೆಗಿತಾ ಇದಾರೆ ಅಂತಂದ್ರೆ ತುಂಬಾ ಸಂತೋಷ ಪಡ್ಬೇಕು, ಆಲಯಕ್ಕೆ ನಾವೇನಿದ್ವಿ ಒಂದು ಕಲ್ಲಾಗಿದ್ರಿ ಅಂತ ಅರ್ಥ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಮೊಂಬುದು ನಿಮ್ಮ ಬುಕ್ ಇದೆ ಓದ್ತೀರಾ? ಹಾ, ಅಷ್ಟೇ ಓದಿ, ರಾಧಿಕಷ್ಟೇ ಓದಿ. ಓಕೆ, ನೆಕ್ಸ್ಟ್ ಓದಿ ಮೊಂಬುದು. ರಾಧಿಕಷ್ಟೇ ಓದ್ತೀರಾ?
ಓಕೆ ಮ್ಯಾಮ್. ಆತ್ಮನ ಕಾರ್ಯನಿರ್ವಹಣೆಯ ಭಿನ್ನತೆಗಳು. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇಬ್ರಿಯ 12:7-8. ಈ ಲೋಕದ ಮೇಲೆ ಸಂಕಟಗಳು ತೊಂದರೆಗಳು ಬರುತ್ತಿರುತ್ತವೆ. ದೇವರ ಭಕ್ತರ ಮೇಲೆಯೂ ಅವುಗಳು ಬರುತ್ತವೆ. ಆದರೆ ಇವುಗಳು ತಂದೆ ದೇವರ ಚಿತ್ತಕ್ಕೆ ಮತ್ತು ಕಾರ್ಯಗಳಿಗೆ ತಮ್ಮನ್ನು ಪೂರ್ಣವಾಗಿ ಪ್ರತಿಷ್ಠೆ ಪಡಿಸಿಕೊಂಡವರ ಹೊರತಾಗಿ ಅನ್ಯರಿಗೆ ಪುತ್ರತ್ವವೆನಿಸುವುದಿಲ್ಲ. ಆತ್ಮ ಮತ್ತು ದೇವರ ವಾಕ್ಯವು ಆತನ ಮಕ್ಕಳಿಗೆ ಮಾತ್ರವೇ ಸಾಕ್ಷಿ ಎನಿಸುತ್ತದೆ. ದೇವರ ಕುಟುಂಬದಲ್ಲಿ ತರಿದು ಹೋಗುವಿಕೆ ಮತ್ತು ದಂಡನೆಗಳು ಒಂದೇ ತೆರಹನಾಗಿರುವುದಿಲ್ಲ. ಈ ಲೋಕದ ಮಕ್ಕಳಿಗೆ ವಿವಿಧ ರೀತಿಯ ಮತ್ತು ಮಟ್ಟದ ಶಿಸ್ತಿನ ಅಗತ್ಯತೆ ಇರುವಂತೆ ದೇವರ ಮಕ್ಕಳಿಗೂ ಸಹ ಇರುತ್ತದೆ. ಕೆಲವರಿಗೆ ಅಸಮ್ಮತಿಯ ನೋಟವೇ ಸಾಕಾಗುತ್ತದೆ. ಇತರರಿಗೆ ಬೈಗುಳದ ಒಂದು ಮಾತಾದರೂ ಬೇಕಾಗುತ್ತದೆ. ಆದರೆ ಇನ್ನು ಕೆಲವರಿಗೆ ಬಾರಿಕೋಲಿನ ಅವಶ್ಯಕತೆ ಇದೆ. ಕೆಲವರನ್ನು ಬಾರಿ ಬಾರಿಗೂ ಥಳಿಸಬೇಕಾಗುತ್ತದೆ. ಈ ಲೋಕದ ತಂದೆ ತಾಯಿಗಳು ತಮ್ಮ ವಿಧೇಯರಾದ ಮತ್ತು ತಮಗೆ ವಿರೋಧ ಮಾಡದೆ ನಮ್ರತೆಯಿಂದಿರುವ ಮಕ್ಕಳಲ್ಲಿ ಸಂತೋಷಿಸುತ್ತಾರೆ. ಇಂಥವರಿಗೆ ಒಪ್ಪಿಗೆ ಇಲ್ಲದಿರುವ ಒಂದು ಮಾತು ಅಥವಾ ನೋಟ ಅವರ ಕೆಟ್ಟತನವನ್ನು ತೊರೆದು ಹಾಕಲು ಸಾಕಾಗುತ್ತದೆ. ಅದರಂತೆಯೇ ಪರಲೋಕ ತಂದೆಯೂ ಸಹ ತನ್ನ ಮಾತಿಗೆ ನಡುಗಿರಿ ಎಂಬಂತೆ ಕರ್ತನ ಮಾತಿಗೆ ಭಯಪಡುವವರೇ ಆತನ ಮಾತುಗಳನ್ನು ಕೇಳಿರಿ. ಯೆಶಾಯ 66:5 ಎಂತೆನ್ನುತ್ತಾನೆ ಎಂಬುದು. ಥ್ಯಾಂಕ್ ಯು.
ಥ್ಯಾಂಕ್ಸ್ ಸಿಸ್ಟರ್. ನೋಡ್ರ ಇದ್ರಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಕೊಳ್ತೀನಿ, ಇನ್ನೊಂದು ಪವಿತ್ರ ಸಾಕ್ಷಿ ಏನಪ್ಪ ಅಂತಂದ್ರೆ ದೇವರು ನಮ್ಗೆ ಶಿಕ್ಷಿಸೋದು ಅಂತ ಹೇಳ್ತಾರೆ. ಆ ವಾಕ್ಯ ಓದೋ ತುಂಬಾ ಚೆನ್ನಾಗಿದೆ. ಇಬ್ರಿಯರು 12:8 ವಾಕ್ಯ ಓದ್ರೆ ದಯವಿಟ್ಟು ಹೇಳೋದು. Hebrews 12:8
ತಂದೆಯಿಂದ ಶಿಕ್ಷೆ ಹೊಂದಿದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲವಿದ್ದು ಎಂದು. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ನಾವು ಸನ್ಮಾನಿಸಿದ್ದೇವಷ್ಟೇ.
ನೋಡ್ರ ಏನ್ ಹೇಳ್ತಾರೆ ನೋಡ್ತೀನಿ. ತಂದೆ ಇದ್ಮೇಲೆ ಮಕ್ಳುಗಳಿಗೆ ಏನ್ ಮಾಡ್ಬೇಕು, ಶಿಕ್ಷೆ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಶಿಕ್ಷೆನೇ ಮಾಡ್ಲಿಲ್ಲ ಅಂತ ಹೇಳ್ಕೊಳ್ಳಿ, ಅರ್ಥ ಏನ್ ಮಾಡ್ಕೊಬೇಕು ಅಂತಂದ್ರೆ ಅವರು ಅವ್ರ ಮಕ್ಕಳಲ್ಲ, ಇವರು ಅವ್ರಿಗೆ ತಂದೆ ಅಲ್ಲ ಅಂತ ಅರ್ಥ. ಅಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ನಿಜವಾದ ತಂದೆ ಆದ್ರೆ ಮಕ್ಳಿಗೆ ಏನ್ ಮಾಡ್ತಾರೆ, ಶಿಕ್ಷೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ. ಹೆಂಗ್ ಶಿಕ್ಷೆ ಕೊಡ್ತಾರೆ ನೋಡಿ, ಎಂಥ ಕುಟುಂಬನೇ ಇರ್ಲಿ, ಎಂಥ ಬೆಸ್ಟ್ ಫ್ಯಾಮಿಲಿ ಇರ್ಲಿ, ಎಂಥ ಬೆಸ್ಟ್ ಪೇರೆಂಟ್ಸ್ ಇರ್ಲಿ, ಎಂಥ ಬೆಸ್ಟ್ ಚಿಲ್ಡ್ರನ್ ಇರ್ಲಿ, ಆ ಮಕ್ಳುಗಳಿಗೆ ಒಂದೊಂದ ರೀತಿಯಲ್ಲಿ ಶಿಕ್ಷೆ ಬೇಕೇ ಬೇಕಾ? ಹೌದಾ ಇಲ್ವಾ? ಇಲ್ಲ, ಶಿಕ್ಷಣೆ ಬಡದಿರೋ ರೀತಿ ಆ ಥರ ಯಾವ್ದಾದ್ರು ಮಕ್ಳುಗಳಿಗೆ ಯಾವ್ದಾದ್ರು ಲೋಕದಲ್ಲಿ ಅಂತಂದ್ರೆ ಸತ್ಯವಾದ್ರ ಪ್ರಕಾರ ಯಾವುದೂ ಇಲ್ಲ. ಶಿಕ್ಷೆ ಅವಶ್ಯಕತೆ ಐತಾ ಇಲ್ವಾ? ಎಂಥ ಒಂದು ಒಳ್ಳೆ ಮಗುವಾಗಿರ್ಲಿ ಶಿಕ್ಷೆ ಬೇಕಂಬರು ಹಾಗೆ
ಬೇಕು ಬ್ರದರ್, ಬೇಕು.
ಬೇಕೇ ಬೇಕು. ಅದರ ಆದ್ರೆ ಇದು ಶಿಕ್ಷೆ ಎಲ್ಲಾರ ಮಕ್ಕಳಿಗೂ ಕೊಡತ್ರ ಅವಶ್ಯಕತೆ ಇಲ್ಲ. ಒಬ್ಬೊಬ್ರಿಗೆ ಅದೇ ಆದ ತರ ಗ್ರೇಡ್ ಅಲ್ಲಿ ಶಿಕ್ಷೆಗಳ ಅವಶ್ಯಕತೆ ಇದೆ. ಎಕ್ಸಾಂಪಲ್ ಏನಪ್ಪಾ, ಸೂಪರ್ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಕೆಲವೊಂದು ಜನ ಮಕ್ಳುಗಳಿಗೆ ಸುಮ್ಮನೆ ದೃಷ್ಟಿಯಿಂದ ಸುಮ್ಮನೆ ಕಣ್ಣಲ್ಲಿ ಏನ ಹಿಂಗೆ ಹೇಳಿದ್ರೆ ಮುಗಿದೋಯ್ತು ಅದರ ಹಲೇನ್ ಮಾಡ್ಬಿಡ್ತಾರೆ, ಎಷ್ಟೋ ಜನ ಮಕ್ಳುಗಳು ಸುಧಾರಿಸ್ಕೊಂಡ್ಬಿಡ್ತಾರೆ. ಅದರ ಇನ್ ಕೆಲವು ಜನ ಮಕ್ಳುಗಳಿಗೆ ಏನ್ ಬೇಕು, ವಾರ್ನಿಂಗ್ ಬೇಕು, ಏಟ್ ಹೊಡೋದ್ ಬೇಕಾಗಿಲ್ಲ. ಆದ್ರೆ ಕೆಲವೊಂದು ಮಾತುಗಳು ಅಥವಾ ಕೆಲವೊಂದು ಆಕ್ಷನ್ಸ್ ಗಳೇನೇ ಇದೆ ಅವಶ್ಯಕತೆ ಇದೆ. ಇನ್ನೊಂದ್ ಕೆಲವು ಮಕ್ಳುಗಳಿಗೆ ಹೆಂಗಿದೆಯಪ್ಪ ಅಂತಂದ್ರೆ ಏನ್ರೆ ಒಂದೆರಡು ಏಟ್ ಏನಾಗಿದೆ ಅವಶ್ಯಕತೆ ಇದೆ. ಇನ್ನ ಕೆಲವು ಜನ ಹೆಂಗಿರ್ತಾರೆ ಮಕ್ಳುಗಳು ತೀರಾ ಮೋಸ, ಅವ್ರಿಗೆ ಏಟ್ ಮೇಲೆ ಏಟ್ ಏಟ್ ಮೇಲೆ ಏಟ್ ಮಾಡ್ತಾ ಇರ್ಬೇಕು, ಕಂಟಿನ್ಯೂಸ್ ಆಗಿ ಹೊಡ್ತಾನೇ ಇರ್ಬೇಕು. ಈ ತರ ಏನಪ್ಪಾ ಇದೆ ಅಂತಂದ್ರೆ ಕರ್ತವ್ಯ ಸರ್ವೇಗಳೇ ಎಲ್ಲಾರ್ಗು ಏನ್ ಬೇಕು, ಚಾಸ್ಟೈಸ್ಮೆಂಟ್ ಅಂತೂ ಇದ್ದೇ ಇದೆ. ಇದೇ ರೀತಿ ನೂತನ ಸೃಷ್ಟಿಯಾಗಿರಂತ ನಮಗೂ ಕೂಡ ದೇವರು ನಮ್ಗೇನ್ ಮಾಡ್ತಾರೆ ಕೊಟ್ಟೆ ಕೊಡ್ತಾರೆ. ಅದರ ಹೆಂಗ್ ಕೊಟ್ರು, ಕ್ರಿಸ್ತನ್ಗೆ ಕೊಟ್ರ? ಅದರ ಕ್ರಿಸ್ತನ್ಗೆ ನಾವೆಲ್ಲ ನೆನ್ಸ್ಕೊಳೋ ರೀತಿ ಒಡೆಯಕ್ ಹೋಗಿಲ್ಲ ರೀ. ಆದ್ರೆ ಕ್ರಿಸ್ತನ್ಗೆ ಏನ್ ಮಾಡುದು ದೇವ್ರು ಅಲ್ಲಿ ಅಲ್ಲಿ ಸ್ವಲ್ಪ ಏನ್ ಕೊಟ್ರು ಏನ್ ಕೊಡುದು ಇವಾಗ ನೋಡುದಿಲ್ಲ Hebrews 2:10 ಅಲ್ಲಿ ನೋಡೋದೇ ಅಂದ್ರೆ ಅವರು ರಕ್ಷಣಾ ಕರ್ತನನ್ನು ಬಾಧೆಗಳ ಮುಖಾಂತರ ಸಿದ್ಧಿಗೆ ತಂದ್ರು ಅಂತ ನಾನೇ ನೋಡ್ತೀರಿ ಅಲ್ವರ.
ಹೌದು
ನಾವು ಇನ್ನೊಂದು ವಾಕ್ಯ ಓದೋಣ ಇಲ್ಲಿ ಅಂದ್ರೆ Hebrews 5:8 ವಾಕ್ಯನ ನೋಡೋಣ. Hebrews 5:8 ಓದ್ರಿ ಯಾರದ್ರು Hebrews 5:8.
ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ
ಓದಿ ಓದಿ
ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು.
ಮಗನಾಗಿದ್ರು ಅನುಭವಿಸಿದ ಬಾಧೆ ಕಲ್ಕೊಂಡೆ ವಿಧೇಯತೆ ಕಲ್ಕೊಳತೆ ಅಂದ್ರೆ ಕ್ರಿಸ್ತನು ಮಗನಾಗಿದ್ದಿ ವಿಧೇಯತೆ ಕಲ್ಕೊಂಡಿದ್ ಹೆಂಗೆ ಅದರ ಬಾಧೆಗಳ ಮುಖಾಂತರ ಅಂದ್ರೆ ಏನು ಒಡೆದ್ರ ಅಂತ ಒಡೆಯೋದಿಲ್ಲ ರೀ. ಬಾಧೆಗಳ ಮುಖಾಂತರ ಹೆಂಗೆ ಬಾಧೆಗಳು ಬರುವಂತ ಸಂದರ್ಭದಲ್ಲಿ ವಿಧೇಯನಾಗಿರ್ಬೇಕು ಅಂತ ಕಲ್ಕೊಂಡ್ರು ಕ್ರಿಸ್ತನು. ಅದರ ಇವಾಗ ನೋಡ್ರಿ ತಂದೆ ತಾಯಿಗಳು ಯಾವ ಮಕ್ಳನ್ನ ತುಂಬಾ ಇಷ್ಟಪಡ್ತಾರೆ, ತುಂಬಾ ದಿನಾ ಹೊಡಿತಾ ಇರ್ತಾರೆ ತಮ್ಮ ಮಕ್ಳಿಗೆ, ಆ ಮಕ್ಳನ್ನ ಜಾಸ್ತಿ ಇಷ್ಟಪಡ್ತಾರ ಅಥವಾ ಸುಮ್ಮನೆ ಕಣ್ಣು ನೋಟದಲ್ಲಿ ಹಿಂಗ್ ಸೂಕ್ಷ್ಮವಾಗಿ ಹೇಳಿದ ತಕ್ಷಣ ಒಂದ್ ನೋಟದಲ್ಲೇ ಹಿಂಗೆ ತಿಳಿಸಿದ ತಕ್ಷಣ ತಿದ್ದುಕೊಂತಾರೆ ನೋಡಿ ಆ ಮಕ್ಳನ್ನ ಇಷ್ಟಪಡ್ತಾರೆ ತಂದೆಗಳು. ಯಾವ ಮಕ್ಳನ್ನ ಇಷ್ಟಪಡ್ತಾರೆ?
ಯಾರು ತಿದ್ದುಕೊಳ್ತಾರೋ ಅವ್ರನ್ನ ಇಷ್ಟಪಡ್ತಾರೆ.
ಅದೇ ಹಿಂಗೆ ದಿನ ಹೊಡೆದಿ ಹೊಡೆದಿ ಸರಿಯಾಗಿ ಬಾರಿಸಿ ಎಲ್ಲ ಹೆಣ್ಮಕ್ಳು ಅವ್ರನ್ನ ಇಷ್ಟಪಡ್ತಾರ ಮತ್ತು ಬರೀ
ಕಹಿ
ಸೂಕ್ಷ್ಮವಾಗಿ ಎಲ್ಲ
ತೋರಿಸೋ ಅವ್ರಿಗೆ ಸೂಕ್ಷ್ಮವಾಗಿ ತೋರಿಸೋ ಅವ್ರನ್ನ ಇಷ್ಟಪಡೋದು.
ಯಾಕಂದ್ರೆ ಏನ್ ಹೇಳ್ರಿ ಅದರ ಏನ್ರಿ ಈಸಿಯಾಗಿ ಅರ್ಥ ಮಾಡ್ಕೊಂಡು ತಂದೆ ತಾಯಿಗಳ ಚಿತ್ತನ ನೆರವೇರಿಸೋದಕ್ಕೆ ಕಷ್ಟ ಪಡ್ತಾರೆ ನೋಡಿರ್ತೀನಿ ಅಂತವ್ರು ಕಂಡ್ರೆ ತಂದೆ ತಾಯಿಗಳಿಗೆ ತುಂಬಾ ಇಷ್ಟ. ಇದೇ ರೀತಿ ದೇವರು ಕೂಡ ನಮ್ಮ ಹತ್ರ ಹೆಂಗೋ ತೆಗೆದುಕೊಳ್ತಾರೆ, ಮೂರೊತ್ತು ಬೈಸ್ಕೊಳಂತದ್ದು, ಮೂರೊತ್ತು ಪ್ರೆಷರ್ ಹಾಕಂತದ್ದು, ತುಂಬಾ ಬಲವಂತವಾಗಿ ಬರಂತ ಆಟಿಟ್ಯೂಡು ದೇವ್ರು ಅಷ್ಟಾಗಿ ಏನ್ ಮಾಡಕ್ ಹೋಗಲ್ಲ, ಇಷ್ಟಪಡೋದಕ್ ಹೋಗಲ್ಲ. ಆದ್ರೆ ಏನ್ ಗೊತ್ತಾ, ವಾಲಿಯಂಟರ್ ಆಗಿ ತಾವಾಗೆ ತಾವು ಅದರ ದೇವರಿಗೆ ವಿಧೇಯನಾಗೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಗೊತ್ತಾ, ಅಂತ ಗುಣನ ದೇವ್ರು ತುಂಬಾ ಇಷ್ಟಪಡ್ತಾರೆ. ಒಂದ್ ವಾಕ್ಯ ಓದನ ಏನಪ್ಪಾ ಅಂದ್ರೆ ಯೆಶಾಯದಲ್ಲಿ 66:5 ಓದ್ರಿ, 66:5 ಓದ್ರಿ ಯಾರಾದ್ರು.
ಯೆಹೋವನ ಮಾತಿಗೆ ಭಯಪಡುವವರೇ, ಆತನ ಮಾತನ್ನು ಕೇಳಿರಿ. ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿದ ನಿಮ್ಮ ಸಂಬಂಧಿಗಳು ಯೆಹೋವನ ಮಹಿಮೆ ಪಡಲಿ, ನಿಮಗಾಗುವ ಉತ್ಸಾಹವನ್ನು ನೋಡೋಣ ಎಂದು ಹೇಳಿದ್ದಾರಲ್ಲ.
ನೀವು ಯೆಶಾಯ 61
65:5 ಓದ್ಬಿಟ್ಟೆ.
66 ಶಬಾಷ್
66:5 ಬರುದ.
66:5 ಬ್ರದರ್
ಹ್ಮ್
66
ಅರವತ್ತಾರು
66
ಐದು
ಐದು
ಬರುದ. ಯೆಹೋವನ ಮಾತಿಗೆ ಭಯಪಡುವವರೇ, ಹ್ಮ್
ಬ್ರದರ್
ಆತನ
ನನ್ನ
ಮಾತಿಗೆ ಕಿವಿಗೊಡಿ.
ಕರೆಕ್ಟ್ ಇದೆ ಬ್ರದರ್.
Sixty-six-two. 66:2
ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು. ಹೌದು, ನನ್ನ ಕೈಯಿಂದಲೇ ಇವುಗಳನ್ನೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವೆನು, ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ.
ದೇವರು ಯಾರನ್ನಪ್ಪ ಕಟಾಕ್ಷಿಸ್ತಾರೆ, ಯಾರನ್ನ ಕಟಾಕ್ಷಿಸ್ತಾರೆ ಅಂದ್ರೆ ಪ್ರೀತಿ ಮಾಡೋದು, ದಯೆ ತೋರಿಸೋದು ಯಾರಿಗಪ್ಪ ಅಂತಂದ್ರೆ ದೀನನು,
ದೇವರ ಮಾತಿಗೆ
ಮನಮುರಿದವನು,
ಭಯಪಡೋರಿಗೆ.
ಆತನ ವಾಕ್ಯ ಕೇಂದ್ರ ಭಯ ಪಡೋದಂತಾರೆ. ದೇವರ ವಾಕ್ಯಕ್ಕೆ ಏನಾಗ್ಬೇಕು ಅಲ್ಲಿ ಸೆಂಟರ್ ಆಗ್ಬೇಕು ಅಂತೀನಿ ಅಂದ್ರೆ ಏನೋ ಸಿಂಪ್ಟಮ್ಸ್ ಲೈಟ್ ಆಗಿ ದೇವ್ರಿಗೆ ಸುಮ್ಮನೆ ಲೈಟ್ ಆಗಿ ನೋಡ್ಸಬಿತು ಅದನ್ನ ನೋಡಿ ಚಿಟ್ಕೊಂತಾರೆ ನೋಡಂತೀನಿ. ಆ ಜನ ದೇವ್ರು ತುಂಬಾ ಇಷ್ಟಪಡ್ತಾರೆ ಅಂದ್ರೆ ಇದೀಗ ನಂಗೆ ಬೈಬಲ್ ತುಂಬಾ ಎಕ್ಸಾಂಪಲ್ಸ್ ಇದಾರೆ ಅದರ ಗ್ರೇಟೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ಸೂಕ್ಷ್ಮವಾಗಿ ಹೇಳಿದ ತಕ್ಷಣ ಎಂದೇ ಕ್ರಿಸ್ತರನ್ನ ಸೂಕ್ಷ್ಮವಾಗಿ ಹೇಳಿದ್ರು ಹೇಳಿದ ತಕ್ಷಣ ಒಬ್ಬ ಶಿಷ್ಯನರು ತಿದ್ಕೊಂಡ್ರು ಯಾರದ ಸುಮ್ಮನೆ ಕಣ್ಣು ನೋಡ ಯಾರದ
ಪೇತ್ರನ್
ಕಣ್ಣು ನೋಡ್ತಿದ್ದಲ್ಲಿ ಯೇಸು ಕ್ರಿಸ್ತ ಯಾರೋ
ಪೇತ್ರ ಪೇತ್ರ
ಪೇತ್ರ ಅಂದ್ರ ನೋಡಿರ್ತೀನಿ ಸುಮ್ಮನೆ ಕಣ್ಣು ನೋಡ್ತಿದ್ದಲ್ಲಿ ಯೇಸು ಕ್ರಿಸ್ತ ಅವ್ರಿಗೆ ಏನ್ ಮಾಡೋದು ತಿದ್ದಿದ್ರು ನೋಡಿರ್ತೀನಿ ಅಷ್ಟೇ ಸಾಕಾಗಿತ್ತು ಅಲ್ಲ ಅವ್ರಿಗೆ. ಪೇತ್ರ ಅವ್ರಿಗೆ ಬಂದಿ ಹೇಳಿ ಅಂದ್ರ ಏನ್ರಿ ಬೆತ್ತ ತಗೊಂಡ್ ಹೊಡೆ ಅಂತ ಅವಶ್ಯಕತೆ ಕಣ್ಣು ದೃಷ್ಟಿಯಲ್ಲಿ ಯೇಸು ಕ್ರಿಸ್ತ ನೋಡಿದ ತಕ್ಷಣ ಪೇತ್ರನ್ಗೆ ಎಷ್ಟೋ ಮಾತುಗಳನ್ನ ಮಾತಾಡದಂತಲ್ಲಿ ಆದ್ರೆ ಅದಕ್ಕೆ ಪೇತ್ರ ಮಾನಸ ಅಂತ ಹೋಗಿದ ತಕ್ಷಣ ದೇವ್ರಿಗೆ ತುಂಬಾ ಇಷ್ಟ ಆಗ್ಬಿಡ್ತದೆ ನೋಡಿ ಈ ವಾಕ್ಯ ಹೇಳ್ತಾರಲ್ಲ ಏಷ್ಯಾ 66:2ರಲ್ಲಿ ನನ್ನ ಮಾತಿಗೆ ನಡುಗೋನು ಪೇತ್ರ ದೇವ್ರ ಮಾತಿಗೇನ್ರೆ ನಡುಗೋರಾಗಿತ್ತು ಅದಕ್ಕೆ ಪುನರ್ತನ ಆಗಿದ್ಮೇಲೆ ಇಡೀ ಸಭೆಯನ್ನ ನಡೆಸಂತ ಜವಾಬ್ದಾರಿ ಏನ್ರಿ ಪರಲೋಕ ರಾಜ್ಯದ ಎರಡು ದ್ವಾರದ ಬಿಗಿ ಕೈಗಳನ್ನ ಯಾರಿಗಪ್ಪ ಕೊಡ್ತಾರೆ ಅಂದ್ರೆ ಪೇತ್ರನಿಗೆ ಕೊಡ್ತಾರೆ. ಪೆಂಟಿಕಾಸ್ಟ್ ದಿನ ಶುಭಾರ್ತಿನ ಮೊದಲ ಸಾರಿ ಏನ್ರಿ ಯಹೂದ್ಯರನ್ನ ಸತ್ಯ ಕರ್ಕೊಂಬರಕ್ಕೆ ಅವಕಾಶ ಯಾರು ಕೊಡ್ತಾರೆ ಇವ್ರು ಕೊಡ್ತಾರೆ ಅನ್ಯ ಜನಗಳವ್ರಿಗೆ ಸತಿ ಕರ್ಕೊಂಬಂತ ಅವಕಾಶ ಯಾರು ಕೊಡ್ತಾರೆ ಪೇತ್ರನಿಗೆ ಕೊಡ್ತಾರೆ. ಈ ಒಂದು ಕೃಪೆ ಪೇತ್ರನಿಗೆ ಏನಕಪ್ಪ ಕೊಟ್ರು ಅಂತಂದ್ರೆ ಅವ್ರ ಮಾತಿಗೆ ಏನಾಗಿದ್ರು ನಡುಗೋರಾಗಿತ್ತು. ಈ ತರ ಕ್ಯಾರೆಕ್ಟರ್ ನಮ್ಗೆ ಇರ್ಬೇಕ್ರಿ ಪದೇ ಪದೇ ಏನ್ರಿ ರೇಗಿಸಿ ಕೆಣಕಿ ಹೇಳ್ಕೊಂತ ಒಂದು ಗುಣಗಳು ನಮ್ಗೆ ಏನಾಗಿರ್ಬಾರ್ದು ಇರ್ಬಾರ್ದ್ರಿ. ಯಾವ ಮಕ್ಕಳು ತಮ್ಮಲ್ಲಿರೋಂಥ ಕೊರತೆಗಳನ್ನ ರಿಯಲೈಸ್ ಮಾಡ್ಕೊಂಡು ಯಾರು ತನ್ನ ತಾನೇ ತಿದ್ಕೊಳಕ್ಕೆ ಮನ್ಸು ಮಾಡ್ತಾರೋ ಆ ಮಕ್ಕಳುಗಳನ್ನ ಹಿಂದೆ ಜನತೆಗಳು ಎಷ್ಟೋ ಒಂದು ಪ್ರೀತಿ ಮಾಡ್ತಾರೋ ಇದೇ ತರ ನಮ್ಮ ತಂದೆ ನಮ್ಮಲ್ಲಿರಂತ ಕೊರತೆ ನಾವು ರಿಲೀಸ್ ಮಾಡ್ಕೊಂಡು ನಾವು ತಿದ್ಕೊಳಕ್ ಪ್ರಯತ್ನ ಮಾಡಿದಾಗ ದೇವ್ರು ಎಲ್ಲಾರ್ಕಿಂತ ಅಧಿಕವಾಗಿ ನಮ್ಮನ್ನ ಏನ್ ಮಾಡ್ತಾರೆ ಪ್ರೀತಿ ಮಾಡ್ತಾರೆ. ಯಾಕಂತಂದ್ರೆ ಲೋಕದಲ್ಲಿರೋಂಥ ಕಷ್ಟ ಸಂಕಟಗಳು ನೋಡ್ಬೇಕಂದ್ರೆ ಏನಂದ್ರೆ ಅಲ್ಲಿ ಅವರಾಗವರೇ ಬಾಳೋದು ತುಂಬಾ ಕಷ್ಟ ಇದರಲ್ಲಿ ದೇವ್ರಿಗೆ ಬೇರೆ ವಿಧೇಯನಾಗಿ ಕಷ್ಟದಲ್ಲಿ ಸಹಿಸ್ಕೊಂಡು ಇವೆಲ್ಲ ಬಾಳ್ತಾರೆ ಅಂತಂದ್ರೆ ದೇವರನ್ನ ಅಲಕ್ಷ್ಯವಾಗಿ ಎಣಿಸಿದ್ದಾರೆ. ಅದಕ್ಕೆ ಬೈಬಲ್ ಒಂದು ವಾಕ್ಯ ಗೊತ್ತಾ ದೇವರು ಭಕ್ತರ ಮರಣವನ್ನು ಅಲ್ಪವಾಗಿ ಎಣಿಸೋದಿಲ್ಲ ಅಂದ್ರ ಅಲ್ಪವಾದ ಏನ್ರಿ ಕೀಳಾಗಿ ಕೇವಲವಾಗಿ ದೇವರು ಏನ್ ಮಾಡಕ್ ಹೋಗಲ್ಲ ಅವ್ರನ್ನ ಅವನ್ನ ನೆನ್ಸ್ಕೊಳಕ್ ಹೋಗೋದ್ರಿ ಅದಕ್ಕೆ ಒಂದು ಗೌರವ ಏನ್ ಮಾಡ್ತಾರೆ ಅದನ್ನ ಕೊಟ್ಟೆ ಕೊಡ್ತಾರೆ. ಇಂಥವ್ರನ್ನ ದೇವರು ಅಪ್ರಿಷಿಯೇಟ್ ಮಾಡ ಅಂದ್ರೆ ಈ ತರ ನಮ್ಮ ಜೀವನದಲ್ಲಿ ಶಿಕ್ಷೆಗಳಿದ್ಯಾ ದಟ್ ಈಸ್ ಒನ್ ಆಫ್ ದ ವಿಟ್ನೆಸ್ ಅಂತ ಹೇಳ್ತಾರೆ. ಬರೀ ವಾಲ್ಯೂಮ್ ನಲ್ಲಿ ಓದೋಣ ಹಂಗೆ ಮುಂದಕ್ಕೆ ಓದಿ. ನೆಕ್ಸ್ಟ್ ಯಾರು ಓದ್ತೀರಾ ಯಾರು ನವಿತಾ ಅಷ್ಟ ಓದ್ಬೋದಾ ಓದಿದ್ರಾ
ಬ್ರದರ್ ಅಂತ
ಅವಾಗಿಂದ
ಬರುತ್ತೆ
ಓದಿಲ್ಲಲ್ಲ ನೀವು.
ಮಸಲು ಇಲ್ಲ ಬ್ರದರ್
ಓಕೆ ಸರಿ
ಅಂಥವರು ತಮ್ಮ ಸ್ವಂತ ಗುಣಲಕ್ಷಣಗಳನ್ನು ಸುಧಾರಿಸಿಕೊಳ್ಳುವಂತೆ ತಂದೆಯೊಡನೆ ಸಹಕರಿಸುತ್ತಾರೆ. ತಮ್ಮ ಕೊರತೆಗಳನ್ನು ಗಮನಿಸಿಕೊಂಡು ಅವುಗಳ ತಿದ್ದುಪಾಟನ್ನು ಬಯಸುತ್ತಾರೆ. ದೇವರ ಮಾರ್ಗದರ್ಶನದ ಮಾತುಗಳನ್ನು, ಬೋಧನೆಗಳನ್ನು ಅಥವಾ ಪ್ರೀತಿಯ ಆಕ್ಷೇಪಣೆಗಳನ್ನು ಆಲಿಸುತ್ತಾರೆ ಮತ್ತು ಸದಾ ಆತನ ಒಪ್ಪಿಗೆ ಮುಗುಳ್ನಗೆಯನ್ನು ಬಯಸುತ್ತಾರೆ. ಅವರ ಈ ಮನೋಭಾವನೆಗಳನ್ನು ಕವಿಯೊಬ್ಬನ ಕಾವ್ಯದಲ್ಲಿ ಹೀಗೆ ಉತ್ತಮ ರೀತಿಯಲ್ಲಿ ವ್ಯಕ್ತವಾಗಿದೆ. ಸನ್ ಆಫ್ ಮೈ ಸೋಲ್, ಮೈ ಫಾದರ್ ಡಿಯರ್, ಐ ನೋ ನೋ ನೈಟ್ ವೆನ್ ದೋ ಆರ್ಟ್ ನಿಯರ್. ಓ ಲೆಟ್ ನೋ ಹರ್ತ್ ಅರ್ತ್ ಬಾರ್ನ್ ಕುಡ್ ಎರೈಸ್ ಟು ಹೈಡ್ ದಿ ಫ್ರಾಮ್ ಥೈ ಸರ್ವಂಟ್ಸ್ ಐಸ್. ಈ ವರ್ಗದ ಬಗ್ಗೆ ಅಪೋಸ್ತಲನು ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. 1 ಕೊರಿಂಥದವರಿಗೆ 11:31 ಎಂದು ಬರೆಯುತ್ತಾನೆ. ಅಂಥವರಿಗೆ ಕಡಿಮೆ ದಂಡನೆಯು ಸಾಕಾಗುತ್ತದೆ. ಇಂತಹ ವರ್ಗದಲ್ಲಿರಲು ಸಂಪೂರ್ಣವಾದ ಪ್ರತಿಷ್ಠಿಸಿಕೊಳ್ಳುವಿಕೆ ಬೇಕಾಗುತ್ತದೆ. ಇಂಥವರು ಈಗಲೂ ಮುಂದೆಯೂ ಜಯಶಾಲಿಗಳಾಗಿರುತ್ತಾರೆ ಮತ್ತು ತಮ್ಮ ಕರ್ತನಾದ ಯೇಸುಕ್ರಿಸ್ತನೊಂದಿಗೆ ಆತನ ರಾಜ್ಯದಲ್ಲಿ ಸಹ ಬಾಧ್ಯಸ್ಥರಾಗಲು ಯೋಗ್ಯರೆಂದು ಕಂಡುಬರುತ್ತಾರೆ. ಈ ವಿಧೇಯ ಮತ್ತು ಎಚ್ಚರಿಕೆಯುಳ್ಳ ವರ್ಗದವರಿಗೆ ಕರ್ತನು ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಎಂದು ಹೇಳಿದ್ದಾನೆ ಮತ್ತು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ ಎಂದು ಬರೆಯಲ್ಪಟ್ಟಿದೆ. ನಿರಂತರವಾದ ಚಾವಟಿ ಏಟಿನಿಂದ ಮಾತ್ರವೇ ನಡೆಸಲ್ಪಡುವವರು ಗೆಲ್ಲುವವರ ವರ್ಗದವರಲ್ಲ. ಮತ್ತು ಅವರು ಕರ್ತನ ಮದಲಗಿತ್ತಿಯಾಗಲು ಅರ್ಹರಲ್ಲ ಎಂಬುದಾಗಿ ಸತ್ಯದ ಆತ್ಮನ ಸಾಕ್ಷಿ ಉಂಟು. ಕೀರ್ತನೆಗಳು 32:8, 73:24 ಮತ್ತು ಪ್ರಕಟಣೆ 7:9-14. ಥ್ಯಾಂಕ್ ಯು.
ಅದರ ಅರ್ಥ ನೋಡ್ಬೇಕ್ರೆ ಏನ್ರಿ, ಯಾರು ದೇವರಿಗೆ ಕೋಪರೇಟ್ ಮಾಡಿ ತನ್ನ ಸ್ವಂತ ಕೊರತೆಗಳು ಏನಿದೆಯೋ, ಬಲಹೀನತೆಗಳು ಏನಿದೆಯೋ, ಮಿಸ್ಟೇಕ್ಸ್ ಏನಿದೆಯೋ, ಇದೆಲ್ಲ ತಾವಾಗೆ ತಾವ ಯಾರು ತಿದ್ಕೊಂತಾರೋ ಅಂತವ್ರೆ ಏನ್ರಿ ದೇವ್ರಿಗೆ ತುಂಬ ಮೆಚ್ಚುಗೆ ಆದವರು. ನಮ್ಮ ತಂದೆ ಹಿಂಗಾರ ಮೆಚ್ಚಿಸೋಣ, ಅದರ ನಮ್ಮ ಅಪ್ಪ ನೇಮ ಹಿಂಗ ನಾವು ಒಂದು ಏನು ಮೆಚ್ಚಿಸ ಪ್ರಯತ್ನ ಮಾಡೋಣ, ನಮ್ಗೆ ಯಾವಾಗೂ ಅವ್ರ ಅಪ್ರೂವಲ್ಗೆ ಕಾಯ್ತಾ ಇರ್ತಾರೆ ಗೊತ್ತಾ. ಏನ್ರಿ ಅಂತ ಒಂದು ಮಕ್ಕಳನ್ನ ದೇವ್ರು ಏನ್ ಮಾಡ್ತಾರೆ, ತುಂಬಾ ಇದು ನೋಡ್ತಾರೆ, ತುಂಬಾ ಏನ್ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ವಾಕ್ಯ ಕೂಡ ಹೇಳ್ತಾರೆ, ಓದೋ ನೋಡಿದ್ದೀನಿ. 1 Corinthians 11:31 ನೋಡ್ರಿ, 1 Corinthians 11:31 ಓದಿ ಲಕ್ಷ್ಮೇಶ್ವರ್. ಫಸ್ಟ್ ಕೊರಿಂಥಿಯನ್ಸ್ 11:31 ಓಕೆ, ಪ್ರಶ್ನೆ ಬದಲು ಬೇರೆ ಯಾರು ಓದಿ ಓದಿ.
ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆಯ್ತು ಬ್ರದರ್.
ನೋಡೋಣ, ನಮ್ಮನ್ನ ನಾವೇ ವಿಚಾರಿಸ್ಕೊಂಡ್ರೆ ನಮ್ಮ ನ್ಯಾಯ ವಿಚಾರಣೆಗೆ ಏನಾಗಲ್ಲ, ಗುರಿ ಆಗಲ್ಲ ಅಂತ ಹೇಳ್ತಾರೆ. ಅದೇ ನಮ್ಮ ನಾವೇ ವಿಚಾರಿಸ್ಕೊಂಡ್ರೆ ಏನಂತ, ನಮ್ಮಲ್ಲಿ ನಾವು ಸ್ಕ್ರೂಟಿನೈಸ್ ಮಾಡಿ ಚೆಕ್ ಮಾಡಿ ನೋಡ್ಬೇಕು ನಮ್ಮಲ್ಲಿ ಏನಪ್ಪ ಕೊರತೆಗಳೈತೆ ಅಂತ. ನಮ್ಮಲ್ಲಿ ಕೊರತೆ ಇದೆ ಅಂತ ಗೊತ್ತಾಗಿದ ತಕ್ಷಣ ತಿದ್ಕೊಂಡ್ಬಿಡ್ತೀವಿ ಅಂತಂದ್ರೆ ಇದನ್ನೇ ದೇವರು ಏನ್ ಮಾಡ್ತಾವ್, ಅಪ್ರಿಷಿಯೇಟ್ ಮಾಡ್ತಾರೆ. ದೇವರು ಅವಾಗ ನಮ್ಮನ್ನೇನ್ ಮಾಡಕ್ ಹೋಗಲ್ಲ, ನ್ಯಾಯ ವಿಚಾರಣೆ ಮಾಡಕ್ ಹೋಗಲ್ಲ. ಇಂಥವ್ರು ಯಾರಪ್ಪ ಅಂತಂದ್ರೆ ಏನ್ರಿ, ಪೂರ್ಣ ಜಯಶಾಲಿಗಳು, ಕ್ರಿಸ್ತನೊಂದಿಗೆ ಸಹಬಾಧ್ಯರಾಗೋದಕ್ಕೆ ಯೋಗ್ಯವಾಗಿರತಕ್ಕಂತ ಒಂದು ಗುಣ. ಅದಕ್ಕೆ ನಾವು ಪ್ರಕಟಣೆ ನೋಡ್ತೀವಲ್ಲ 3:21 ಏನ್ ಹೇಳ್ತಾರೆ, ನಾನು ಜಯ ಹೊಂದಿ ತಂದೆ ಸಿಂಹಾಸನ ಮೇಲೆ ಯಾವ ಪ್ರಕಾರ ಕೂತಿದ್ದೀನೋ ಹಾಗೇ ಜಯ ಹೊಂದು ಏನ್ರಿ ನನ್ನ ಸಿಂಹಾಸನ ಮೇಲೆ ಕೂತ್ಕೊಂತಾನೆ ಅಂತ ಹೇಳ್ತಾರಲ್ಲ. ಅಂದ್ರೆ ಏನರ್ಥ, ಕ್ರಿಸ್ತನು ಜಯ ಒಂದೇ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಜಯನ ಹೊಂದ್ಬೇಕು. ಅದ್ರಂಗೇ ಅಂತಾರೆ, ವಾಲಂಟಿಯರ್ ಆಗಿ ಸಂತೋಷವಾಗಿ ಅಂದ್ರೆ ಚಿಯರ್ಫುಲ್ ಆಗಿ, ಒತ್ತಡದಿಂದ ಅಲ್ಲ ಬಲವತ್ತದಿಂದ ಅಲ್ಲ. ಯೇಸು ಕ್ರಿಸ್ತ ಒತ್ತಡದಿಂದ ಏನ್ ಮಾಡಿದ್ರ, ಬಲವಂತದಿಂದ ಏನ್ ಮಾಡಿದ್ರ, ಚಿಯರ್ಫುಲ್ ಆಗಿ ವಾಲಂಟಿಯರ್ ಆಗಿ ಸಂತೋಷವಾಗಿ ಅವ್ರ ಹಾಗೆ ಏನ್ ಮಾಡಿದ್ರು, ಅವ್ರ ಮನಸ್ಸೊಳಗೆ ಏನ್ ಮಾಡಿದ್ರು ಅದನ್ನ ಮಾಡಿದ್ರು ಅದರ. ಸೊ ಅದಕ್ಕೆ ಯಾವಾಗೂ ಹೇಳಿಸ್ಕೊಂಡು ಅಥವಾ ಯಾವಾಗೂ ಬಯಸ್ಕೊಂಡು ಅಥವಾ ದೇವರು ಎಲ್ಲಾ ರೀತಿ ಶಿಕ್ಷೆ ಕೊಟ್ಟಾವಾಗೇ ಚಿಕ್ಕವಾಗಿ ಯಾರು ಹೋಗ್ತಾರೋ ಅವರು ಎಲ್ಲಿಗಪ್ಪ ಬರ್ತಾರೆ ಅಂತಂದ್ರೆ ದೊಡ್ಡ ಸಮೂಹ ಗುಂಪು ಬರ್ತಾರೆ ಅಂತ ಹೇಳ್ತಾರೆ. ಅಂದ್ರ ಅದು ಕೆಲವು ವಾಕ್ಯಗಳಲ್ಲಿ ಓದೋ ನೋಡ್ತೀನಿ, ಪ್ರಕಟಣೆ 7:9 ಓದ್ರಿ. ಅದ್ ಹೇಳ್ತಾರಲ್ಲ ಏನ್ರಿ, ಒಂದೊಂದು ಮಹಾಸಮೂಹನು ಕಂಡೇನು, ಯಾರಿಂದ ನಡೆಸ್ತಾರಂತ ಮಹಾಸಮೂಹ ನೋಡಿ, ಪ್ರಕಟಣೆ 7:9
ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಥ್ಯಾಂಕ್ ಯು.
ಏನ್ತಾರೆ ಇದ ಆಮೇಲೆ ಏನ್ ನೋಡ್ಬೇಕ, ಮಹಾಸಮೂಹ ಅಂತ ಬರ್ತೀವಿ, ಯಾವ ಮನುಷ್ಯರಿಂದ ಎಣಿಸಕ್ ಆಗ್ದಿರಂತ ಮಹಾಸಮೂಹ ಅಲ್ವರ. ಅದಕ್ಕೆ ಜನ ಪ್ರಜೆ ಭಾಷೆಗಳಿಂದ ಎಲ್ಲಾ ಕಡೆ ಸೆಲೆಕ್ಟ್ ಆಗೋರು ಅಂತ, ಇವ್ರು ಏನಪ್ಪ ಇದ್ರು ಸಿಂಹಾಸನದ ಮುಂದೆ ಇದ್ರು ಅಂತ ಹೇಳ್ತಾರೆ. ಅವ್ರು ಬಿಳಿ ನಿಲುವಂಗಿನ ತಟ್ಕೊಂಡು ಕೈನಲ್ಲಿ ಖರ್ಜೂರದ ಗರಿ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ಇದು ಯಾಕೆ ಖರ್ಜೂರದ ಗರಿ ಇಟ್ಕೊಂಡಿದ್ದಾರೆ, ಇವ್ರು ಯಾಕೆ ಬಿಳಿ ನಿಲುವಂಗಿ ತಟ್ಕೊಂಡಿದ್ದಾರೆ ಅದರ ಈ ಪ್ರಶ್ನೆನ ಏನಪ್ಪಾ ಮಾಡ್ತಾರೆ ಅಂದ್ರೆ, ಒಬ್ಬ ಹಿರಿಯನು ಆ ದೇವದೂತನಿಗೆ ಕೇಳ್ತಾರೆ ಅದರ, ಯಾರು ಸ್ವಾಮಿ ಇವರು ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ಏನ್ ಹೇಳ್ತಾರೆ ನೋಡಿದ್ದೀನಿ, 13ನೇ ವಾಕ್ಯ ಮತ್ತೆ 14ನೇ ವಾಕ್ಯ ಓದಿದ್ರು ಅದರಲ್ಲಿ.
ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಇವರು ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿಕೊಂಡಿದ್ದಾರೆ.
ನೋಡ್ದ
ಶುಭ್ರ ಮಾಡಿ
ಇವ್ರ ಏನಂದ್ರೆ ಮಹಾಹಿಂಸೆಯಿಂದ ಬಂದವರು ಅಂತ ಹೇಳ್ತಾರೆ. ಹಿಂಸೆನ ಏನು ಅದರ, ಇವಾಗ ಯಾರೋ ಒಬ್ರಿಗೆ ಬಲವಂತ ಮಾಡ ಏನ್ ಹೇಳ್ತೀರ, ಹಿಂಸೆ ಪಟ್ಬಿಡಪ್ಪ ಬಲವಂತ ಮಾಡ್ಬಿಡ ಅಂತ ಹೇಳ್ತಾರೆ. ಆತರ ಹಿಂಸೆ ಇವರಿಗೆ ದೇವ್ರ ಏನ್ ಮಾಡ್ಬೇಕಾಯ್ತು, ಹಿಂಸೆ ಪಡಿಸ್ಬೇಕಾಯ್ತು, ಬಲವಂತ ಪಡಿಸ್ಬೇಕಾಯ್ತು ಅದರ. ಅದಕ್ಕೆ ವಾಲಂಟಿಯರ್ಗೆ ಮಾತನ್ನ ಕೇಳ್ದಿರಂತ ಅಂದ್ರೆ, ಅದಕ್ಕೆ ಇವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಮಹಾಹಿಂಸೆಗೆ ದೇವ್ರು ಒಳಪಡಿಸ್ತಾರಂತೆ. ಆ ಒಳಪಡಿಸ್ತಾವಾಗ ತಮ್ಮ ನಿಲುವಂಗಿಗಳನ್ನ ಅವ್ರ ಏನ್ ಮಾಡ್ತಾರೆ, ಶುಭ್ರ ಮಾಡ್ಕೊಂಡ್ ಬಂದ್ರು ಅಂತ. ಅದೇನೇ ಅರ್ಥ ಶುಭ್ರ ಮಾಡ್ಕೊಂಡ್ ಬಂದ್ರು ಅಂದ್ರೆ ನಿಲುವಂಗಿಗಳು ಏನಾಗಿದೆ, ಗಲೀಜು ಆಗಿದೆ ಅಂತ. ಏನಕ್ಕಪ್ಪ ಗಲೀಜಾಯ್ತು, ದೇವ್ರ ನಮ್ಗೆ ಕೊಟ್ಟಿದ್ದ ನೀತಿ ವಸ್ತ್ರ ಗಲೀಜಾಗ ಅದಕ್ಕೆ ಏನ್ ಸಾಧ್ಯ? ನಾವೇನಾದ್ರು ತಪ್ಪುಗಳು ಮಾಡಿದಾವಾಗ ಏನಾಗುತ್ತ, ಒಂದು ಕಲ್ಮಶಗಳು ಬಿದ್ದಾವಾಗ, ಆ ಪಾಪದ ಕರೆಗಳು ಬಿದ್ದಾವಾಗ ಅದೇನಾಗುತ್ತೆ, ಹಂಗೆ ಗಲೀಜ್ ಹಂಗೆ ಇರ್ತದೆ. ಅದರ ಅದನ್ನ ತೊಳ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು, ದಿನನಿತ್ಯ ನಮ್ಮ ಪ್ರಾರ್ಥನೆ ಹೋಗಿ ಕೃಷ್ಣ ಮನುವಂತ ಇರ್ತಾನ, ಅವಾಗ ನಾವಾಗ ಏನ್ ಮಾಡ್ಬೇಕು, ತೊಳ್ಕೊಬೇಕು. ತೊಳ್ಕೊಳೋದು ಮಾತ್ರ ಅಲ್ಲ, ನಮ್ಮ ಪಾಪಗಳನ್ನ ಕನ್ಫೆಸ್ ಮಾಡೋದು ಮಾತ್ರ ಅಲ್ಲ, ಅತಕ್ಕಂತೆ ಅದನ್ನ ರೆಕ್ಟಿಫಿಕೇಶನ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಸ್ಟೆಪ್ಸ್ ಗಳನ್ನ ತಗೋಬೇಕು. ಏನ್ ಮಾಡ್ತಾರೆ ರೋಮನ್ ಕ್ಯಾಥಲಿಕ್ ಅಲ್ಲಿ ಏನ್ರಿ, ಈ ಒಂದು ಕನ್ಫೆಷನ್ ಬಾಕ್ಸ್ ಹೋಗಿ ಕನ್ಫೆಸ್ ಮಾಡ್ಬಿಡ್ತಾರೆ. ಅದಕ್ಕೆ ಕನ್ಫೆಸ್ ಮಾಡೋ ನೆಕ್ಸ್ಟ್ ಏನಪ್ಪ ಸ್ಟೆಪ್, ಅದಕ್ಕೆ ಡಿಪೆಂಡೆನ್ಸ್ ಆಗಿ ಅದನ್ನ ರೆಕ್ಟಿಫೈ ಮಾಡಕ್ಕೆ ಸ್ಟೆಪ್ಸ್ ನೋಡಿದ್ರೆ ಇಲ್ಲ, ಈ ಸಂಡೆ ಕನ್ಫೆಷನ್ ತಿರ್ಗಿ ನೆಕ್ಸ್ಟ್ ಸಂಡೆ ಏನ್ ಮಾಡೋದು ಕನ್ಫೆಷನ್, ಅದರ ಬೆಳಿಗ್ಗೆ ಸಾಯಂಕಾಲ ಪ್ರೇಯರ್ ಮಾಡೋದು ಕನ್ಫೆಷನ್ ಮಾಡ್ತಾರದ. ಅದಕ್ಕೆ ಏನಪ್ಪ ಸ್ಟೆಪ್ಸ್ ನೋಡಿದೆ ರೆಕ್ಟಿಫಿಕೇಶನ್ಗೆ, ಈ ಸ್ಟೆಪ್ಸ್ ನ ಏನ್ ಮಾಡ್ಬೇಕು ತಗೊಂಬೇಕು ಅಂತ ಹೇಳ್ತಾರೆ. ಇಲ್ಲಿ ಇವರು ಮಹಾಹಿಂಸೆ ಅಂದ್ರೆ ದೇವರು, ಇವರು ಮಹಾಹಿಂಸೆ ಮಾಡ್ಬೇಕ್ರಿ. ಅದರ ಹಿಂಸೆ ಮಾಡಿದಾಗನೆ ಇವರು ಏನ್ ಮಾಡೋದು, ಆ ಒಂದು ಅಮೂಲ್ಯ ತೊಳ್ಕೊಳಕ್ಕೆ ಶುದ್ಧ ಮಾಡೋದು, ತನ್ನ ತಾನೇ ಪ್ಯೂರಿಫೈ ಮಾಡೋದಕ್ಕೆ ಏನ್ ಮಾಡೋದವಾಗ ಸಿದ್ಧ ಮಾಡೋದು. ಅದೇನ ಹಿಂಸೆಗೆ ಆಗ ತನಕ ಇವರು ಅದನ್ನ ಚೇಂಜೇ ಮಾಡ್ಕೊಂಡಿಲ್ಲ ಅದರ. ಸೊ ಈ ರೀತಿ ಕ್ಯಾರೆಕ್ಟರ್ ಅವರು ಏನಾಗ ಬರ್ತಾರೆ ಅಂತಂದ್ರೆ ದೊಡ್ಡ ಸಮ್ಮುಖೀನಾಗ್ತಾರೆ. ಬಟ್ ಅದ್ ನೋಡ್ಬೇಕು, ಸಿಂಹಾಸನ ಮುಂದೆ ಇದ್ರು ಅಂದ್ರೆ ಸಿಂಹಾಸನ ಮುಂದೆ ಇರೋದೇನು, ಏನ್ ಕ್ರಿಸ್ತನಿಗೆ ಮತ್ತೆ ಸಭೆಗೆ ಏನಾಗಿರ್ತಾರೆ, ಅವರು ದಾಸರಾಗಿರ್ತಾರೆ, ಸೇವಕರಾಗಿರ್ತಾರೆ. ಮತ್ತೆ ಕೈನ ಹೆಂಗ್ ಇಟ್ಕೊಂಡಿರತ್ತೆ, ಖರ್ಜೂರದ ಗರಿ ಇಟ್ಕೊಂಡಿರ್ತಾರೆ. ಹೇಳ್ರಿ ಇವಾಗ ನೀವ್ ಹೇಳ್ರಿ, ಖರ್ಜೂರದ ಗರಿ ಅಂದ್ರೆ ಅರ್ಥ ಏನು? ಇವ್ರು ಏನಕ್ಕೆ ಖರ್ಜೂರ ಗರಿ ಇಟ್ಕೊಂಡಿದ್ರು ಬೈಬಲ್, ಖರ್ಜೂರ ಗರಿ ಅಂದ್ರೆ ಅರ್ಥ ಏನು?
ದೇವದಾರು ವೃಕ್ಷ ಬ್ರದರ್, ಅದು
ಹೇಳ್ರಿ ಏನು?
ಕೀರ್ತನೆ ಇದೆ, ಕೀರ್ತನೆಯಲ್ಲಿ ಬರ್ತವೆ ಬ್ರದರ್.
ಜಯ
ಖರ್ಜೂರದ
ಆಶೀರ್ವಾದ
ಓ ನೀತಿವಂತರ
ಆಶೀರ್ವಾದ,
ಬ್ರದರ್,
ಜಯ ಗಿಡ ಮರ ನೀತಿವಂತರು.
ನೀತಿವಂತರ ಬ್ರದರ್,
ಆಮೇಲೆ
ನೀತಿವಂತರ ಬ್ರದರ್. ಇದು
ಓಕೆ ನೀತಿವಂತರು,
ಕೀರ್ತನೆ
ಪ್ರಕಟಣೆ ಪುಸ್ತಕದಲ್ಲಿ ಇಲ್ಲಿ ಬರ್ತಾರಲ್ಲ, ಖರ್ಜೂರದ ಗರಿಗಳನ್ನ ಕೈನ ಇಟ್ಕೊಂಡಿದ್ರು ಅಂತ. ಏನ್
ಹೋಲಿ
ಸರ್?
ಪೀಪಲ್
ಹೋಲಿ ಪೀಪಲ್ ಅವರ, ಸರಿ. ಬೈಬಲ್ ನಲ್ಲಿ ಖರ್ಜೂರದ ಗರಿನ ಯಾರು ಇಟ್ಕೊಂಡು ಯಾರನ್ನ ಸ್ವಾಗತ ಮಾಡಿ?
ಇಸ್ರೇಲ್ ರೀ, ಯೇಸು ಕ್ರಿಸ್ತನಿಗೆ
ಯಾರನ್ನ? ಯೇಸು ಕ್ರಿಸ್ತನ
ಬರ್ತಾರಲ್ಲ,
ಕತ್ತೆ ಮೇಲೆ ಕುತ್ತು ಬರ್ಬೇಕು, ಯೇಸು ಖರ್ಜೂರದಲ್ಲಿ ಇಟ್ಕೊಂಡು ಮಾಡಿದ್ರ
ರಾಜನ ಸ್ವಾಗತ ಮಾಡೋದು.
ರಾಜನ ಸ್ವಾಗತ ಮಾಡೋದು. ಯಾವಾಗ ರಾಜ ಯುದ್ಧ ಎಲ್ಲ ಸೋತ್ಕೊಂಡ್ಬಂದ್ರೆ ಸ್ವಾಗತ ಮಾಡ್ತಾ ಇದ್ರ?
ಗೆದ್ದಾಗ ಅವರನ್ನ
ಗೆದ್ದು ಬಂದಾಗ
ವೆರಿ ಗುಡ್. ಅಂದ್ರೆ ರಾಜ ಒಬ್ಬ ಯುದ್ಧ ಗೆದ್ದು ಬಂದ್ರೆ ಆ ರಾಜನ ಊರೊಳಗೆ ವೆಲ್ಕಮ್ ಮಾಡ್ಬೇಕಾದ್ರೆ ಜಯ ಜಯ ದೇವರಿಗೆ ಸ್ತೋತ್ರ ವರ್ಷ ಅಂತ ಹೇಳ್ಬಿಟ್ಟು ಸ್ವಾಗತ ಮಾಡಿದ್ವಿ. ಇದನ್ನ ಯೇಸು ಕ್ರಿಸ್ತನಿಗೆ ಮಾಡೋದು, ಇಸ್ರೇಲ್ಗೆ ವೆಲ್ಕಮ್ ಮಾಡ್ಬಿಡ್ತಾರೆ. ರಾಜಾದಿ ರಾಜ ಅಂತ ಏನ್ ಮಾಡ್ತಾರೆ, ವೆಲ್ಕಮ್ ಮಾಡ್ತಾರೆ ಅದರ. ಯಾಕಂದ್ರೆ ಏನ್ರಿ ಜಯ ಹೊಂದಿದ್ದಾರೆ ಅಂತ. ಹಂಗಾದ್ರೆ ಇಲ್ಲಿ ದೊಡ್ಡ ಸಮೂಹನ ಕೈಯಲ್ಲಿ ಒಂದು ಖರ್ಜೂರ ಗರಿ ಇದೆ. ಏನಪ್ಪಾ ಅಂತಂದ್ರೆ ಅವ್ರು ಏನ್ ನೋಡ್ಸ್ಕೊಂತ ಇದಾರೆ ಅಂದ್ರೆ, ನಾವು ಜಯ ಹೊಂದಿದ್ದೀನಿ, ನಾವು ಏನ್ ಮಾಡಿದ್ದೀನಿ, ನೀವು ಹೇಳ ದೇವಕ್ಕೆ ವಿಜಯರಾಗಿದ್ದೀರಿ, ಜಯ ಹೊಂದಿದ್ದೀನಿ. ಆದ್ರೆ ಯಾವಾಗ ಜಯ ಹೊಂದಿದ್ದೀನಿ, ಹೇಗೆ ಜಯ ಹೊಂದಿದ್ದೀನಿ? ನಾನಷ್ಟಕ್ಕೆ ನಾನೇ ಮನಸ್ಪೂರ್ವಕವಾಗಿ ಜಯ ಹೊಂದಿಲ್ಲ, ನಾನು ವಾಲಂಟಿಯರ್ಗೆ ಏನ್ ಮಾಡಿಲ್ಲ, ನಾನು ಜಯಿಸಿಲ್ಲ. ನನಗೆ ಯಾವಾಗ ದೇವರೇ ನೀನು ಹೊಡೆದಿಯೋ, ಯಾವಾಗ ನೀನ್ ನನಗೆ ಶಿಕ್ಷೆ ಕೊಟ್ಟಿಯೋ, ಅವಾಗ ನಾನೇನ್ ಮಾಡಿದ್ದೀನಿ, ನನ್ನಲ್ಲಿ ಮಾರ್ಪಾಡುಗಳನ್ನ ಮಾಡಿಕೊಂಡು ನಾನೇನ್ ಮಾಡಿದ್ದೀನಿ, ಜಯಿಸಿದ್ದೀನಿ ಅಂತ ಕ್ಯಾರೆಕ್ಟರ್ ನೇಮ್ ಮಾಡಿದಂಗಲ್ಲಿ ಅಲ್ಲಿ ನೋಡಿಸ್ತಂಗೆ. ಸೊ ಈ ಒಂದು ಕ್ಯಾರೆಕ್ಟರ್ಗಳನ್ನ ಯಾರು ನೋಡುತ್ತಾರೋ ಅವರು ದೊಡ್ಡ ಸುಮ್ಮೋಗಿನ ಕಲೆ ಬರ್ತಾರೆ. ಅದರ ನೋಡಿ, ಅದಕ್ಕೆ ಇವಾಗ ವಾಲಂಟಿಯರ್ಗೆ ನಾವು ಅದನ್ನ ಫೈಟ್ ಮಾಡಿ ಜಯಿಸಿದ್ರು, ಏನ್ರಿ ಕಂಪಲ್ಸರಿ ಜಯಿಸೋದಕ್ಕೆ ಏನಿದೆ, ತುಂಬಾ ವ್ಯತ್ಯಾಸ ಇದೆ ಅಲ್ವರ? ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತಲ್ಲ, ಇವಾಗ ನೋಡಿ ಸ್ಕೂಲಲ್ಲಿ ಓದ್ಬೇಕಪ್ಪ, ಎಕ್ಸಾಮ್ ಇದೆ ಅದರ. ವಾಲಂಟಿಯರ್ ನಾವು ಓದಿದ್ರೆ ಪಾಸ್ ಆದ್ರೆ ಹೆಂಗಿರ್ತಾರೆ, ಅದೊಂಥರ ಸಂತೋಷ, ನಮಗೂ ಸಂತೋಷನೇ, ನೋಡೋರ್ಗು ಸಂತೋಷ, ಮಾರ್ಕ್ಸ್ ಇದ್ರು ಎಲ್ಲರಿಗೂ ಸಂತೋಷ. ಕಂಪಲ್ಸರಿ ಅದರ ಭಗವಂತ ಮಾಡಿ ಮಾಡಿದ್ರೆ ಅದ್ ಹೆಂಗಿರ್ತದೆ, ಚೆನ್ನಾಗಿರ್ತದ?
ಚೆನ್ನಾಗಿರಲ್ಲ ಬ್ರದರ್.
ಚೆನ್ನಾಗಿರಲ್ಲ, ಚೆನ್ನಾಗಿರಲ್ಲ. ಇವಾಗ ನಮ್ ಜೀವಿತ ತೋಟ ಅದರ, ಇವಾಗ ನೀವೆಲ್ಲ ಇದ್ದೀರಾ, ನಿಮ್ ಜೀವಿತ ತೋಟ ಯಾವ್ದಾರ ವಿಚಾರನ ಸುಮ್ನೆ ಎಲ್ಲ ಬಲವಂತ ಮಾಡಿ ತುಂಬಾ ಪ್ರೆಷರ್ ಹಾಕಿ ನಿಮ್ನ ತಳ್ಳಿ ಮಾಡಿದ್ರೆ ನಿಮ್ಗೆ ಏನಾಗ್ತದೆ ಹೇಳಿ, ಬೇಜಾರಾಗ್ತದೆ. ಅದರ ಅದ್ಯಾರು ಏನ್ ಮಾಡಕ್ ಹೋಗ್ರಿ, ಇಷ್ಟಪಡಕ್ ಹೋಗಲ್ಲ. ಅದೇ ಮನುಷ್ಯರ ಬಗ್ಗೆ ಪ್ರೀತಿಯಿಂದ ತಮ್ಮಷ್ಟಕ್ಕೆ ತಾಮೇ ಏನ್ರಿ ಒಂದು ಪಾಯಿಂಟರ್ ಮಾಡೋದ್ರಿಂದ ತುಂಬಾ ಮನಸ್ಸಿಗೆ ಸಂತೋಷ, ತುಂಬಾ ಖುಷಿ ಆಗ್ತದೆ. ಇದೇ ಕ್ಯಾರೆಕ್ಟರ್ನ ದೇವರು ಇದು ನೋಡೋದು. ಅದು ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಅಂತೀನಿ, ಚೆನ್ನಾಗಿದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರ ಹತ್ರ, ಯಾರು ಓದಿಲ್ಲ ಇದುವರೆಗೂ, ಯಾರು ಮಿಸ್ ಆಗಿದ್ದಾರೆ? ಪ್ರಸನ್ನ ಬದರ್ ಓದಿ. ಹಾ
ದಂಡನೆಯು
ದಂಡನೆಯು ಯಾವಾಗಲೂ ತಪ್ಪಿನ ಪುರಾವೆ ಅಥವಾ ಕರ್ತನ ಒಪ್ಪದಿರುವಿಕೆಯ ಸಾಕ್ಷಿ ಎನಿಸುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಕರ್ತನೊಂದಿಗಿರುವಂತೆ ಆತನ ನಿಷ್ಠಾವಂತ ಅನುಯಾಯಿಗಳೊಡನೆಯೂ ದೈವಿಕ ಅನುಗ್ರಹವು ನಿಷ್ಠಾವಂತರನ್ನು, ವಿಧೇಯರನ್ನು ಶ್ರಮೆಯ ಮಾರ್ಗಕ್ಕೆ ಮತ್ತು ಸ್ವಯಂ ತ್ಯಾಗಕ್ಕೆ ನಡೆಸುತ್ತದೆ. ಇದು ವಿರುದ್ಧ ಚಿತ್ತಕ್ಕೆ ಉಂಟಾಗುವ ಶಿಕ್ಷೆಯಂತಲ್ಲ, ಆದರೆ ಪರೀಕ್ಷೆಯಂತೆ. ಸ್ವಯಂ ತ್ಯಾಗದ ಮೂಲಕ ದೇವರ ಚಿತ್ತಕ್ಕೆ ಹೆಚ್ಚಿನ ಮಟ್ಟದಲ್ಲಿ ತೋರುವ ಪ್ರೀತಿ ಮತ್ತು ಭಕ್ತಿ ಹಾಗೂ ನೀತಿವಂತಿಕೆಯ ಕಾರಣಕ್ಕನುಸಾರವಾಗಿ ಇವು ಉಂಟಾಗುತ್ತವೆ. ನಮ್ಮ ಕರ್ತನು ಇತರರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡಾಗ ತನ್ನ ಸ್ವಂತದ್ದಲ್ಲದ ಅಪರಾಧಗಳ ಕಾರಣ ದಂಡನೆ ಒಳಗಾಗಿರುವಂತೆ ಆತನ ಅನುಯಾಯಿಗಳು ಸಹ ತಮ್ಮದಲ್ಲದ ತಪ್ಪುಗಳಿಗಾಗಿ ಬೇರೆಯವರು ಮಾಡಿದ ಅಪರಾಧಗಳ ಕಾರಣ ಹಲವು ಸಾರಿ ಅಂತ ದಂಡನೆಗಳಿಗೆ ಒಳಗಾಗುತ್ತಾರೆ. ಅಂಥವರಿಗೆ ಅಪೊಸ್ತಲನು ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದಿದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ಕೊಲಸ್ಯ 1:24. ಥ್ಯಾಂಕ್ ಯು ಸರ್.
ನೋಡ್ಬಿಟ್ರೆ ಚಾಸ್ಟೈಸ್ಮೆಂಟ್ ಶಿಕ್ಷೆ ಅಂತ ಹೇಳ್ತಾರಲ್ಲ, ಎಲ್ಲಾ ಶಿಕ್ಷೆ ಕೊಟ್ಟಿದ ತಕ್ಷಣ ದೇವ್ರು ಶಿಕ್ಷೆ ಕೊಟ್ಬಿಟ್ಟು ಅಂದ ತಕ್ಷಣ ಏನ್ರಿ ಅದು ಬಂದ್ಬಿಟ್ಟು ನಮ್ಮ ಫಾಲ್ಟ್ಸ್ ಗಳಿಗೆ, ಮಿಸ್ಟೇಕ್ಸ್ ಗಳಿಗೆ ಅಂತ ಅಂತಲ್ಲ, ಇಲ್ಲಾನು ಕೂಡ ಒಂದು ಸರಿಯಾದ ರೀತಿ ವಿಟ್ನೆಸ್ ಅಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಕೆಲವೊಂದು ಹೆಂಗಿರ್ತದೆ ಅಂದ್ರೆ ನಮ್ಗೆ ಶಿಕ್ಷೆ ತರ ಇರ್ತದೆ. ಏನಕ್ಕೆ ಶಿಕ್ಷೆ ತರ ಇರ್ತದೆ ಅಂತಂದ್ರೆ ಅದು ನಾವು ಸೆಲ್ಫ್ ಆಗಿ ನಮ್ಮಲ್ಲಿ ಡಿಸಿಪ್ಲಿನ್ ತರಬೇಕಂದ್ರೆ ನಾವು ಕೆಲವೊಂದು ವಿಚಾರಗಳನ್ನ ಅಳವಡಿಸಿ ನಡೀಬೇಕಾದ್ರೆ ಅದು ನಮ್ಗೆ ಹಿಂಗಿರ್ತದೆ ಒಂದು ಒಂದು ಡಿಸಿಪ್ಲಿನರಿ ಆಕ್ಷನ್ ನಮ್ಗೆ ನಾವೇ ತಗೊಂಡಾವಾಗ ಅದು ಹಿಂಗಿರ್ತದೆ. ನಮ್ದು ಒಂದು ಶಿಕ್ಷೆ ಇದು ದೇವರಿಂದ ಬರುವಂತದ್ದು ಅಲ್ಲ ರೀ. ಅಂದ್ರೆ ಹೆಂಗಂತಂದ್ರೆ ನೋಡಿ ಒಂದು ವಾಕ್ಯ ಓದೋಣ, ಕೀರ್ತನೆ 23 ಓದಿ, ಸಾಮ್ಸ್ 23 ಸಾಮ್ಸ್ 23 ಅಲ್ಲಿ ಯಾರಾದರೂ ವರ್ಷ 4 ಓದಿ ಮತ್ತೆ ವಾಕ್ಯ.
ನಾನು ಕಾರ್ಗತ್ತಲನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಇದ್ರೇನು, ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ.
ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ. ಅಂದ್ರೆ ಕೋಲು ಮತ್ತೆ ದೊಣ್ಣೆ ಅಂತ ಏನಕ್ಕೆ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ರಾಡ್ ಅಂಡ್ ಸ್ಟಾಫ್ ಅಂತ ಹೇಳ್ತಾರೆ. ಸ್ಟಾಫ್ ಅಂತಂದ್ರೆ ಈ ಕುರಿನ ಗೈಡ್ ಮಾಡಕ್ಕೆ ಇಟ್ಕೊಂಡಂತ ಒಂದು ಕೋಲು. ಅಂದ್ರ ಈ ದೊಣ್ಣೆ ಅಂತಂದ್ರೆ ಏನಕ್ಕಪ್ಪ ಅಂದ್ರೆ ಅದು ಕುರಿಯನ್ನ ಮಿಸ್ಟೇಕ್ ಮಾಡಿದಾಗ ಅದಕ್ಕೆ ಏಟ್ ಕೊಡಕ್ಕೆ ಯೂಸ್ ಮಾಡಂತದ್ದು. ದಾವಿದ್ ಏನ್ ಹೇಳ್ತಾನೆ ಇಲ್ಲಿ, ದೇವ್ರೆ ನಿನ್ನ ದೊಣ್ಣೆ ಮತ್ತೆ ನಿನ್ನ ಕೋಲು ಎರಡೂ ನನ್ಗೆ ಏನ್ ಮಾಡ್ತಾರಂತೆ, ನನ್ಗೆ ಸಂತೈಸ್ತದೆ ಅಂತ ಹೇಳ್ತಾನೆ. ಏನರ್ಥ, ದೇವರು ನಮ್ಮನ್ನ ಶಿಕ್ಷಿಸ್ಬೇಕಾದ್ರೆ ಏನ್ರಿ ಇದು ನಾವು ಯಾವ ತರ ಸ್ಪಿರಿಟ್ ಅಲ್ಲಿ ತಗೋಬೇಕು, ದೇವ್ರು ನನ್ನ ಪನಿಷ್ ಮಾಡ್ತಾವ್ರೆ ಅಂತಲ್ಲ ರೀ. ದೇವ್ರ ನನ್ನ ಏನ್ ಮಾಡ್ತಾವ್ರೆ, ನನ್ನ ಕರೆಕ್ಷನ್ಸ್ ಮಾಡ್ತಾವ್ರೆ. ಅದರ ನನ್ನ ಏನ್ ಮಾಡ್ತಾವ್ರಲ್ಲಿ ನನ್ನನ್ನ ಸಂತೈಸ್ತಾ ಇದ್ದಾರೆ. ಯಾಕೆ ಆತ ನನ್ನ ಪ್ರೀತಿ ಮಾಡೋದನ್ನ ನನ್ನ ಏನ್ ಮಾಡ್ತಾರೆ ಸಂತೈಸ್ತಾರೆ. ಸೊ ಇದು ಕೂಡ ಒಂದು ವಿಟ್ನೆಸ್, ಈ ತರ ನಮ್ಮ ಜೀವಿತದ ಒಂದು ಸಾಕ್ಷಿ ಇತ್ತು ಅಂತಂದ್ರೆ ನಾವು ದೇವ್ರ ಮಾಡಿದ್ರೆ ಏನ್ ಮಾಡ್ತಿದ್ರಿ, ಕರೆಕ್ಟ್ ಆಗಿ ನಡೀತಾ ಇದ್ರಿ. ಅಪೋಸ್ಟಲ್ ಪೌಲ್ ಕೂಡ ಹೇಳ್ತಾರಲ್ಲ ಅವ್ರು ಕೊಟ್ಟಂತ ಒಂದು ಶಿಕ್ಷೆಗಳು, ಅಂದ್ರ ಏನ್ರಿ ಅವ್ರ ಜೀವಿತದಲ್ಲಿ ಬರೋಂತ ಏನ್ತಾರೆ ಟೆಸ್ಟಿಂಗ್ಸ್ ಟ್ರಯಲ್ಸ್ ಎಲ್ಲ ಹೆಂಗಿತ್ತು ಅಂದ್ರೆ ಸಿವಿಯರ್ ಬಿಡ್ರಿ, ಆತರ ಏನ್ ಯಾರಿಗೂ ಬರಲೇ ಇಲ್ಲ. ಅಂದ್ರೆ ಎಷ್ಟ್ ಸತಿ ಹಡಗಳು ಹೊಡೆದೋಯ್ತು, ಎಷ್ಟ್ ಸತಿ ಸಮುದ್ರದಲ್ಲಿ ಇದ್ರು, ಎಷ್ಟ್ ಸತಿ ಏಟ್ ಕಳ್ತಿದ್ರು, ಎಷ್ಟ್ ಸತಿ ಸುಳ್ಳು ಸೋದರಗಳು ನಡೆಯಿದ್ರು, ಎಷ್ಟ್ ಸತಿ ಸಭೆಯ ಜವಾಬ್ದಾರಿಗಳು ನಡೀತು. ಬೈಬಲ್ ಹೇಳ್ತಾರಲ್ಲ ಅಪೋಸ್ಟಲ್ ಪೌಲ್ ನೋಡಿದ್ರು ಓದನ ಕೊರಿಂಥದಲ್ಲಿ 1ನೇ ಕೊರಿಂಥ 1ನೇ ಕೊರಿಂಥ 2ನೇ ಕೊರಿಂಥಲ್ಲಿ 12ನೇ ಕೊರಿಂಥ 2ನೇ ಕೊರಿಂಥ 11ನೇ ಅಧ್ಯಾಯ ಇಪ್ಪತ್ಮೂರಿಂದ ಓದ್ರಿ ಸರ್, 23ರಿಂದ ಹಿಡಿದು 29ವರೆಗೂ 30ವರೆಗೂ ಓದಿ.
ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಹೆಚ್ಚಾಗಿ ಸೆರೆಮನೆ ಒಳಗೆ ಬಿದ್ದೆನು. ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು. ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಓಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲಿಸಿದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸೋದರರೊಳಗೆ ಇರುವಾಗ ಅವರು ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆಯ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿ ಚಳಿಯಲ್ಲೂ ವಸ್ತ್ರವಿಲ್ಲದೆ ಇದ್ದು ಆತನನ್ನು ಸೇವಿಸಿದ್ದೇನೆ. ಸಾಕು ಬ್ರದರ್.
ಕಂಟಿನ್ಯೂ.
ಇನ್ನೂ ಬೇರೆ ಸಂಗತಿಗಳಲ್ಲದೆ ಎಲ್ಲ ಸಭೆಗಳಿಗೂ ವಿಷಯವಾದ ಚಿಂತೆಯು ದಿನೇ ದಿನ ನನ್ನನ್ನು ಪೀಡಿಸುತ್ತದೆ. ಯಾವನಾದರೂ ಬಲವಿಲ್ಲವನಾದರೆ ನಾನು ಅವನೊಂದಿಗೆ ಬಲವಿಲ್ಲದವನಾಗದೆ ಇರುವನು.
ಅಪೊಸ್ತಲ ಪೌಲ್ ನೋಡ್ರಿ ಏನ್ ಮಾಡ್ತಾರೆ, ಇಷ್ಟೊಂದು ಲಿಸ್ಟ್ ಹೇಳ್ಕೊಂಡ್ಬಿಡ್ತಾರೆ. ಇವೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಇವೆಲ್ಲ ಏನ್ ಹೇಳ್ತಾರೆ, ಏನ ಹುಚ್ಚಿನ ತರ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸರಿ ಹೇಳ್ತಾರೆ ಇಂಗ್ಲೀಷಲ್ಲಿ, ಆರ್ ದೇ ಮಿನಿಸ್ಟರ್ಸ್ ಆಫ್ ಕ್ರೈಸ್ಟ್, ಐ ಸ್ಪೀಕ್ ಆಸ್ ಅ ಫೂಲ್ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಅವ್ರ ಏನ್ ಮಾಡ್ತಾರೆ ಇದು ಹೇಳ್ಕೊಂತಾರೆ. ಯಾಕಪ್ಪ ಅಂತಂದ್ರೆ, ಇವೆಲ್ಲ ಕ್ರಿಶ್ಚಿಯನ್ಗಾಗಿ ಅವ್ರು ಅನುಭವಿಸಿದಂತ ಒಂದು ಶ್ರಮೆಗಳು. ಇದರ ದೇವ್ರ ಏನ್ ಮಾಡಿದ್ರು, ಅಪೊಸ್ತಲ ಪೌಲ್ ಏನ್ ಮಾಡ್ತಾ ಇದ್ರಲ್ಲಿ ಚಾಸ್ಟೈಸ್ ಮಾಡ್ತಾ ಇದ್ರು ತನ್ನ ದೊಣ್ಣೆ. ಅಪೊಸ್ತಲ ಪೌಲ್ ಏನ್ ಮಾಡ್ತಾ ಇದ್ರು ಏನ್ರಿ, ಒಂದು ಏಟ್ ಕೊಡ್ಬೇಕು ಏನ್ರಿ, ಒಂದು ಕೆಟ್ಟ ಮಗನ್ಗೆ ಏಟ್ ಹೊಡಿಬೇಕಲ್ಲ, ಆತರ ಹೊಡಿತಾ ಇರ್ಲ ರೀ. ಒಳ್ಳೆ ಮಗನೇ, ಇನ್ನ ಚೆನ್ನಾಗಿ ಏನ್ ಮಾಡ್ಲಿ, ಸ್ವಲ್ಪ ಡೆವಲಪ್ ಆಗ್ಲಿ ಅಂತ ಅಂದ್ಬಿಟ್ಟು ಅವನ್ನ ಕರೆಕ್ಷನ್ಸ್ ಮಾಡ್ತಾರೆ ನೋಡ್ತೀನಿ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ನಾನು ಇದ್ರಲ್ಲಿ ನಾನು ಏನ್ ಮಾಡ್ತೀನಿ ಹೆಚ್ಚಳ ಪಡ್ತೀನಿ ಅಂತ ಹೇಳ್ತಾರೆ. ಬೇರೆ ಅದರಲ್ಲೇ ಓದಿ ಬಿಡೋದು, 30ನೇ ವಾಕ್ಯ ಓದಿ ಬಿಡೋದು ಹೇಳ್ತಾರೆ.
ನಾನು ಹೊಗಳಿಕೊಳ್ಳಬೇಕಾದರೆ ನನ್ನ ಬಲಹೀನತೆಯನ್ನು ತೋರ್ಪಡಿಸುವ ವಿಷಯಗಳಲ್ಲಿ ಹೊಗಳಿಕೊಳ್ಳುವೆನು. ನಾನು ಸುಳ್ಳಾಡುವುದಿಲ್ಲವೆಂದು ಕರ್ತನಾದ
ಅಂದ್ರ ಈ ವಿಚಾರ ಹೋಲ್ಕೊಂತೀನಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ, ಈ ದೀಸ್ ಆರ್ ದ ವಿಟ್ನೆಸಸ್ ಅಂದ್ರ ನಾವು ದೇವ್ರ ಮಕ್ಕಳಾಗಿದ್ವಿ ಅಂದ್ಬಿಟ್ಟು ಈ ಸಾಕ್ಷಿಗಳು ನಮ್ಮ ಜೀವಿತನ ಹೇಗಿರ್ಬೇಕ್ರೆ ಇರ್ಬೇಕು ಅಂದ್ರೆ, ನಾನು ಕಾನ್ಸಿಟ್ರೇಷನ್ ಮಾಡಿಕೊಂಡಿರೋದು ದೇವ್ರು ಅಕ್ಸೆಪ್ಟ್ ಮಾಡಿದರೆ, ನಾನು ಕರೆಕ್ಟ್ ಆಗಿ ಊಟಕ್ಕೆ ಕೊಡ್ತಾ ಇದ್ದೀನಿ, ಕ್ರೀಟ್ ಆಗಿ ಗೆಲ್ಲದ ಟ್ರ್ಯಾಕ್ ಅಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಹೆಂಗ ಪರೀಕ್ಷೆ ಮಾಡುತ್ತೆ ಈ ತರ ಒಂದು ಸಾಕ್ಷಿಗಳು. ಓಕೆನಾ? ಸೊ ನಾವು ನಿಲ್ಸೋಣ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಯಾರಿಗಾದ್ರೂ ಡೌಟ್ಸ್ ಇದೆಯಾ, ಕ್ವೆಶ್ಚನ್ಸ್ ಇದೆಯಾ?
ಇಲ್ಲ ಬ್ರದರ್.
ಎನಿಬಡಿ ಎನಿ ಕ್ವೆಶ್ಚನ್ಸ್, ಎನಿ ಡೌಟ್ಸ್? ಓಕೆ ಸರಿ. ಆಮೇಲೆ ಇನ್ನೊಂದು ಮಾಹಿತಿ, ಈ ವರ್ಷದ ಪ್ರಭುರಾತ್ರಿ ಭೋಜನ ಮಾರ್ಚ್ 31 ಇರ್ತದೆ, ಮಾರ್ಚ್ 31. ಸೊ ಎಲ್ಲರ ಗ್ಯಾಪ್ನ ಇಟ್ಕೊಂಡು ಆ ತಕ್ಕಂತೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಅದರ ಅವತ್ತಿನ ದಿನ ಸಾಧ್ಯವಾದಷ್ಟು ಲೀವ್ ಹಾಕ್ಬಿಟ್ಟು ಎಲ್ಲ ಕೆಲಸ ಮಾಡ್ಬಿಟ್ಟು ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅದರ ಆನ್ಲೈನ್ ಎಲ್ಲ ಯಾವುದು ಇಲ್ಲ, ಆನ್ಲೈನ್ ಎಲ್ಲ ಬಿಟ್ಬಿಟ್ಟು ಅದರ ಎಕ್ಸೆಪ್ಷನ್ ನಮ್ಮ ರೇಷ್ಮಾ ಅಷ್ಟು ಮಾತ್ರ. ಅದ್ ಬಿಟ್ಟು ಮಿಕ್ಕಿದೆಲ್ಲ ಸೋದ್ರು ಸೋದಿಟ್ಟು ಎಲ್ಲೇ ಇದ್ರು ಸರಿ, ಏನೇ ಇದ್ರು ಸರಿ, ಅಂದ್ರೆ ಸಭೆ ಒಂದು ಕೂಟದಲ್ಲಿ ಪಾಲ್ಗೊಳ್ಳೋಕೆ ಪ್ರಯತ್ನ ಮಾಡಿ. ಬೈಬಲ್ನಲ್ಲಿ ಪಾಸವನ್ನು ಆಚರಣೆ ಮಾಡ್ಬೇಕು, ದೇವರು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ನಾನ್ ಎಲ್ಲಿ ಹೇಳ್ತೀನೋ ಆ ಸ್ಥಳದಲ್ಲಿ ನೀವು ಇರ್ಬೇಕು, ಪಾಸವರ್ನ ಆಚರಣೆ ಮಾಡ್ಬೇಕು, ಇಷ್ಟ ಬರೀ ಜಾಗದಲ್ಲಿ ಅಲ್ಲ ಅಂತ ಹೇಳ್ತಾರ. ಅವ್ರಿಗೆ ಅನಿವಾರ್ಯ ಕಾರಣಗಳಿಂದ ಅವ್ರು ಬರಕಾಗದ್ರಿಂದ ಅವ್ರು ಬಿಟ್ಟು ಮಿಕ್ಕಿದೆಲ್ಲ ಸೋದರಗಳು ಅದರ ತಮ್ಮ ತಮ್ಮ ಸ್ಥಳದಲ್ಲಿ ಇರುವಂತಹ ಸಭೆಗಳಿಗೆ ಒಟ್ಟಾಗಿ ಕೂಡಿ ಸೋದರ ಸೋದರಿಗಳಲ್ಲಿ ಅನಿವಾರ್ಯದಲ್ಲಿ ಪಾಲ್ಗೊಳ್ಬೇಕಾಗಿ, ಅದಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳು ಇವಾಗಿನ ಮೆಂಟಲಿ ಪ್ರಿಪೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಅದರ ಇನ್ನು ಬರುವ ದಿನಗಳಲ್ಲಿ ಶೇತನಿಂದ ಅನೇಕ ಶೋಧನೆ ಬರುವಂತಹ ಸಮಯಗಳು ಬರ್ತಾರೆ, ಅದೆಲ್ಲವನ್ನು ಸಿದ್ಧವಾಗಿದ್ದು ಎದುರಿಸಕ್ ನಾವೇನ್ ಮಾಡೋಣ, ಸಿದ್ಧರಾಗೋಣ. ಓಕೆನಾ? ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಲ್ಲಿ ಮುಕ್ತಾಯ ಮಾಡಬೇಕಾಗಿ ನಮ್ಮ ಮಧ್ಯದಲ್ಲಿ ಪ್ರಸನ್ನ ಬ್ರದರ್, ಪ್ರಸನ್ನ ಬ್ರದರ್ ಪ್ರೇ ಮಾಡಕ್ಕಾಗ್ತದ?
ಓಕೆ ಬ್ರದರ್, ಮಾಡೋಣ. ಥ್ಯಾಂಕ್ ಯು. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ.